ಒಂಬತ್ತೊಂಬತ್ತು ಸಾವಿರ ಜನ ಯಾತಕ್ಕೆ ಶಾಸ್ತ್ರ ಬಿಟ್ಟಿದ್ದೀರಿ ಅಂದ್ರೆ ಅದು ಚೆನ್ನಾಗಿಲ್ಲ, ತಕ್ಷಣ ಹೇಳ್ಬಿಡ್ತಾರೆ ನಮಗೆ ಏನು ಉಪಯೋಗ ಇಲ್ಲ ಅಂತ ಹೇಳಿ. ಉಪಯೋಗ ಯಾಕಿಲ್ಲ ಹೇಳೋಣಂತೆ ಗೊತ್ತಿಲ್ಲ, ಓದಿದ್ರೆ ತಾನೆ ಹೇಳೋದಕ್ಕೆ ಬರೋದು, ದೊಡ್ಡ ದೋಷ ಇದೆ ಅದಕ್ಕೆ. ಅದು ಅಜ್ಞಾನವನ್ನ ಸಂರಕ್ಷಣೆ ಮಾಡಿಕೊಳ್ಳೋದು ಆಸುರಿ ಸಂಪತ್ತಿನ ಲಕ್ಷಣ ಹೊರತು ಅದು ದೈವಿ ಸಂಪತ್ತಿನ ಲಕ್ಷಣ ಅಲ್ಲ. ನೋಡಿ ಪ್ರಹ್ಲಾದನ ಬಳಿ ಅಷ್ಟು ಜನ ರಾಕ್ಷಸರಿದ್ದಾರೆ, ದೈತ್ಯ ಬಾಲಕರುಗಳೆಲ್ಲ ಕೂಡ ಚಿಕ್ಕ ಹುಡುಗರು ದೈತ್ಯರು ಬೇರೆ. ಪ್ರಹ್ಲಾದ ಹೇಳ್ತಾನೆ, ಏನು ಪ್ರಹ್ಲಾದ ಆಟಕ್ ಬಾ ಅಂತ ಕರೆದರು. ಕಷ್ಟ ಪ್ರಹ್ಲಾದ ಕರೆದ, ಬರೋದಿಲ್ಲ ನೀವೇ ಬನ್ನಿ ಅಂತ ಕರೆದ. ಎಲ್ಲ ಹೋದರು. ಏನು ಆಟಕ್ಕೆ ಯಾಕೆ ಕರೀತೀರಿ ನನ್ನ? ಆಟಕ್ಕೆ ಬರಲಿಕ್ಕೆ ಬೇಡ ನನಗಿಲ್ಲ, ತುಂಬಾ ಒಳ್ಳೆ ಕೆಲಸ ಮಾಡಲಿಕ್ಕೆ ಉಂಟು ಅಂತ ಹೇಳಿದ ತಕ್ಷಣ ಯಾವುದು ಅಂತ ಕೇಳಿದೆ. ಪ್ರಹ್ಲಾದ ಹೇಳಿದ, ಅಯ್ಯ ನಮ್ಗೆ ತುಂಬಾ ಚಿಕ್ಕ ವಯಸ್ಸು ಹೀಗೆ ಯಾಕೆ ಮಾಡಬೇಕು ಅಂದ್ರೆ, ಪ್ರಹ್ಲಾದ ಹೇಳ್ತಾನೆ, ಕೌಮಾರ ಆಚಾರ್ಯ ಪ್ರಾಜ್ಞ ಧರ್ಮಾನ್ ಭಾಗವತಾನಿಯ, ಬಾಲ್ಯದಲ್ಲೇನೆ ಭಗವಂತ ನನ್ನ ಮೆಚ್ಚಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿದ ತಕ್ಷಣ ಅವರೆಲ್ಲ ಕೇಳ್ತಾ ಕೂತ್ಬಿಡ್ತಾರೆ. ಎಂತ ಹಿರಿವೆ ನೋಡಬೇಕು ದೈತ್ಯ ಬಾಲಕರ ಹೆಸರಿಗೆ. ಇಮ್ಮಿಡಿಯೇಟ್ ರೆಸ್ಪಾಂಡ್ ಮಾಡ್ತಾರೆ, ಎಲ್ಲ 5-6 ವರ್ಷ ಹುಡುಗರುಗಳು ಜೊತೆಗೆ, ವಯಸ್ಸಾದವರು ಕೂಡ ಅಲ್ಲ, ಎಲ್ಲರೂ ಪ್ರಹ್ಲಾದನ ಉಪದೇಶವನ್ನು ಕೇಳಿ ಉದ್ಧಾರ ಹಾದಿ ಹಿಡಿದ್ಬಿಡ್ತಾರೆ. ಅದು ಚಿಕ್ಕ ಮಕ್ಕಳುಗಳಿಗೆ ಆ ಭಾಗ ಬಂದು. ಆದರೆ ಹಿರಣ್ಯಕಶಿಪು ನರಸಿಂಹದೇವರು ಎದುರು ನಿಂತಾಗಲೂ ಕೂಡ ಕೇಳೋದಕ್ಕೆ ಹೋಗಲಿಲ್ಲ. ನಾನಿಷ್ಟೆಲ್ಲ ವರ ತಗೊಂಡಿದ್ದೇನೆ, ನೀವು ಇಷ್ಟು ಅದ್ಭುತವಾದ ವ್ಯಕ್ತಿ, ನೀನು ಯಾರು ಅಂತ ಕೇಳಿದ್ರೆ ಮುಗಿಯೋಗ್ತಿತ್ತು, ಅಲ್ಲಿಗೆ ಉತ್ತರ ಸಿಕ್ತಿತ್ತು. ಅವ್ರ ಜೀವನ ಬದುಕಿ ಹೋಗ್ತಾರೆ, ಕೇಳಲೇ ಇಲ್ಲ ಅವನು. ದುರಹಂಕಾರದ ಪ್ರಭಾವ ಸರ್ವನಾಶವನ್ನು ಕಂಡುಬಿಡುತ್ತಾರೆ. ಎಷ್ಟೋ ದಿನ ಒಂದು ಮಾತಾಡೋದು, ಕಣ್ಣು ಕೊಡಾದ್ರೆ ಬಾಯಿ ಕುರುಡ ಅಂತ ಒಂದು ಮಾತಿತ್ತು. ಕಣ್ಣು ಕೊಡಾದ್ರೆ ಬಾಯಿ ಕುರುಡ, ಕಣ್ಣಿಗೆ ಕಾಣಲಿಲ್ಲ ಬಾಯಿಂದ ಕೇಳ್ಬೋದಲ್ಲ ಪ್ರಶ್ನೆನಾ? ಏನ ಕೇಳೋದಿಲ್ಲ. ಹಬ್ಬ ಹುಣ್ಣಿಮೆಗಳೇ ಬರಲಿ, ಪರ್ವಕಾಲಗಳೇ ಬರಲಿ, ಆಚರಣೆ ವಿಧಿವಿಧಾನ ಏನು ಯೋಚನೆ ಮಾಡೋದಕ್ಕೆ ಹೋಗೋದೇ ಇಲ್ಲ ಮನುಷ್ಯ. ಆಚರಣೆ ಗ್ರಹಣನೇ ಬರುತ್ತೆ, ಮುಂದಿನ ಹುಣ್ಣಿಮೆ ಗ್ರಹಣ ಇದೆ. ಆ ಗ್ರಹಣ ಕಾಲಕ್ಕೆ ಇನ್ನೇ ಬರ್ತಾ ಇದೆ, ಮುಂದಿನ ಇದರಲ್ಲೇನೆ ಬರೋದು. ಈ ಶನಿವಾರನೇ ಮುಂದಿನ ಶನಿವಾರ ಅಲ್ಲ, ಮುಂದಿನ ಶನಿವಾರ ಬರುತ್ತೆ ಸರಿಯಾಗಿ. ಆ ಶನಿವಾರದೊಳಗೆ ಗ್ರಹಣದಲ್ಲಿ ಬೆಳಿಗ್ಗೆ ಬರೋ ಗ್ರಹಣ ಇವು ಹೆಚ್ಚೊತ್ತು ಕಾಣೋದು, ಸ್ವಲ್ಪತ್ತೇ ಕಾಣೋದು. ಇದು ದೊಡ್ಡ ಗ್ರಹಣ ದೊಡ್ಡದಾದ್ರೂ ಕೂಡ ನಮ್ಗೆ ಕಾಣೋದು ಸ್ವಲ್ಪ ಅಷ್ಟೇ, ಸ್ವಲ್ಪತ್ತು ಮಾತ್ರ. ಆದರೂ ಅವತ್ತೇನು ಹಗಲು ಊಟ ಏನಿಲ್ಲೇ ಇಲ್ಲ, ಹಿಂದಿನ ದಿವಸ ಏನಾಗಿರುತ್ತಲ್ಲ ಅಷ್ಟೇ. ಹಿಂದಿನ ದಿವಸ 3, 3.5, 4 ಪಂಚಾಂಗ ಪ್ರಕಾರ ಸ್ವಲ್ಪ ವ್ಯತ್ಯಾಸವಾಗುತ್ತೆ. ಆ ಸೂರ್ಯಾಸ್ತದ ಮೇಲಂತೂ ಏನೂ ತಗೊಳ್ಳೋದಕ್ಕಾಗೋದಿಲ್ಲ. 3 ದಿವಸ ಆ ಚಂದ್ರಗ್ರಹಣದಲ್ಲಿ ಚಂದ್ರ ಗ್ರಹಣ ಇದ್ದಾಗಲೇ ಮುಳುಗಿಬಿಡ್ತಾರೆ, ಗ್ರಹಣ ಇದ್ದಾಗಲೇ ಮುಳುಗಿಬಿಡೋದ್ರಿಂದ ಮತ್ತೆ ಗ್ರಹಣ ಶುದ್ಧ ಮಂಡಲ ಕಾಣೋವರೆಗೂ ಭೋಜನ ಇಲ್ಲ, ಇಡೀ ಹಗಲು ಉಪವಾಸ ಇರಬೇಕು. ಇಡೀ ಹಗಲು ಸಾಯಂಕಾಲ ಚಂದ್ರ ದರ್ಶನವಾದ ಮೇಲೆ ಆಮೇಲೆ ಊಟ ಅಲ್ಲ, ಆಮೇಲೆ ಅಡಿಗೆ ಇತ್ಯಾದಿ ಪ್ರಾರಂಭ ಆಗಬೇಕು. ಆಮೇಲೆ ನೈವೇದ್ಯ ಇತ್ಯಾದಿ ಮುಗಿಸಿ ಊಟ ಮಾಡಬೇಕಾದ ಪದ್ಧತಿ. ಇಲ್ಲದೆ ಹೋದ್ರೆ ಭಾರಿ ತಪ್ಪಾಗುತ್ತೆ. ಗ್ರಹಣದ ಆಚರಣೆ ಎಂಬುದು ಮೂಢನಂಬಿಕೆ ಅಂತ ಯಾರು ಹೇಳಿಬಿಟ್ಟಿರ್ತಾರೆ, ಅವರು ಮೂಢರಾಗಿರ್ತಾರೆ. ನಂಬಿಕೆ ಮೂಢನಂಬಿಕೆ ಅಲ್ಲ, ಅವ್ರು ಹೇಳೋರು ಮೂಢರಿರ್ತಾರೆ, ಮಾತು ನಂಬಬೇಕಾಗಿಲ್ಲ. ಆ ಗ್ರಹಣ ಕಾಲ ಮೊದಲೇ ಹೇಳಿದೆ, ಗ್ರಹಣ ಹಿಡಿದ ತಕ್ಷಣ ಸ್ನಾನ ಮಾಡಬೇಕು, ಗ್ರಹಣ ಸ್ಪರ್ಶವಾಗ್ತಿರ್ಲಿಕ್ಕೆ ಸ್ನಾನ ಮಾಡಬೇಕು, ಗ್ರಹಣ ಬಿಡ್ತಿರ್ಲಿಕ್ಕೆ ಸ್ನಾನ ಮಾಡಬೇಕು, ಹಿಡಿತಿರ್ಲಿಕ್ಕೆ ಸ್ನಾನ ಬಿಡ್ತಿರ್ಲಿಕ್ಕೆ ಸ್ನಾನ, ಉಳಿದ ಕೆಲಸಗಳೆಲ್ಲ ಆಮೇಲೆ ಹಿಡಿದು ಸ್ನಾನ ಮಾಡಿದ ತಕ್ಷಣ ಜಪ ಇತ್ಯಾದಿಗಳನ್ನ ಮಾಡಬೇಕು. ಆಗಿನ ಕಾಲಕ್ಕೆ ಮಾಡಿ ಭಾರಿ ಸಿದ್ಧಿ ಬರೋದು. ಎಷ್ಟೋ ಮಂತ್ರ ಸಿದ್ಧಿ ಬರೋ ಕಾಲ ಅಂದ್ರೆ ಅದೇನೆ, ಸೋಮ ಸೂರ್ಯೋಪರಾಗೇ ಚ ಪುಷ್ಯಾರ್ಕಾದಿ ಸಮಾಗಮೇ ಕೇಳಿರ್ತಾರೆ. ಸೋಮ ಸೂರ್ಯೋಪರಾಗೇ ಚ, ಚಂದ್ರಗ್ರಹಣ ಸೂರ್ಯಗ್ರಹಣದ ಕಾಲಕ್ಕೆಲ್ಲ ಮಂತ್ರ ಸಿದ್ಧಿ ಸ್ತೋತ್ರ ಸಿದ್ಧಿ ತುಂಬಾ ಜಾಸ್ತಿ ಬರೋದಾಗ್ತದೆ. ಅದನ್ನೆಲ್ಲ ಹೇಳಿ ಸಿದ್ಧಿ ಮಾಡಿಕೊಳ್ಬೇಕಾದ ಶಾಸ್ತ್ರದ ವಿಧಿ. ಸ್ವಲ್ಪ ಯೋಚನೆ ಮಾಡಿದರೆ ಅದ್ರ ಪ್ರಭಾವ ಏನಂತ ಗೊತ್ತಾಗ. ಜೊತೆಗೆ ಎಷ್ಟೋ ಜನ ಮಲಗಿಬಿಟ್ಟಿರ್ತಾರೆ, ಯಾವತ್ತದ್ದು ಬೆಳಗ್ಗೆ ಜ್ಞಾನ ಎದ್ದೇ ಇರೋದಿಲ್ಲ, ಅವರು ಬಂದಿದ್ದು ಗೊತ್ತಿಲ್ಲ ಹೋಗಿದ್ದು ಗೊತ್ತಿಲ್ಲ, ಅವ್ರು ಯಾರ ಮಲಗಿಬಿಟ್ಟಿರ್ತಾರೆ. ಅದು ಭಾರಿ ತಪ್ಪದು. ಒಂದು ಹಿಂದೆ ಹೇಳಿದೆ, ಯಾರು ಗ್ರಹಣ ಹಿಡಿದ ಮೇಲೆ ಸ್ನಾನ ಮಾಡೋದಿಲ್ಲ, ಹಿಡಿದ ತಕ್ಷಣ ಮಾಡೋದಿಲ್ಲ, ಅವರಿಗೆ ರೋಗ ಅಪಮೃತ್ಯುಗಳ ಭಯ ಇದೆ ಅಂತ ಹೇಳಿದ್ದಾರೆ. ರೋಗ ಅಪಮೃತ್ಯುಗಳ ಭಯ ಇರೋದ್ರಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಸ್ನಾನ ಮಾಡಿಸ್ಬೋದು, ದೊಡ್ಡವರಿಗೆ ಅಷ್ಟೇ ಇಲ್ಲ, ಎಲ್ಲರಿಗೂ ಸ್ನಾನ ಮಾಡಿಸಲೇಬೇಕು ಕಂಪಲ್ಸರಿ. ಕೆಲವರು ಬಿಟ್ಟು ಬಿಡುತ್ತೆ ತಿಳ್ಕೊಳ್ಳಿ ಸ್ನಾನ, ಏನ್ ಮಾಡೋದು ನಿಧಾನ ಮಾಡಿದ್ರೆ ಆಯ್ತಲ್ಲ ಅಂತ ಹೇಳೋದು. ಈ ಮಾಡೋರು ಹಣೆ ಬಾರ ಬಿಟ್ಟವ್ರು ಬಿಟ್ಟೇ ಬಿಟ್ಟು ಬಿಡ್ತಾರೆ, ಅದು ಬೇರೆ. ಮಾಡೋರು ಕೂಡ ನಿಧಾನವೇ ಮಾಡೋದು, ಒಟ್ಟಿಗೆ ಮಾಡಿದ್ರೆ ಸಾಕಲ್ಲ, ಮತ್ತೆ ಹಾಗೆಲ್ಲ ಮಾಡಬಾರದು. ಬಿಟ್ಟ ತಕ್ಷಣ ಸ್ನಾನ ಮಾಡಬೇಕು. ಯಾರು ಬಿಟ್ಟ ತಕ್ಷಣ ಸ್ನಾನ ಮಾಡೋದಿಲ್ವೋ, ಹಿಂದೆ ಅನೇಕ ಸರ್ ಹೇಳಿದ್ದೇನೆ, ಅವರು ಎಷ್ಟು ಶುಚಿಗಳಾಗ್ತಾರೆ ಅಂದ್ರೆ ಮುಂದೆ ಇನ್ನೊಂದು ಗ್ರಹಣ ಬಂದು ಆಗ ಹಿಡಿದು ಸ್ನಾನ ಬಿಟ್ಟು ಸ್ನಾನ ಮಾಡೋವರೆಗೂ ಮೈಲಿಗೆ ಅಂತ, ಅಲ್ಲಿವರೆಗೂ ಮೈಲಿಗೆ. ಸೂತಕ ಇದ್ದಾಗ ಲೆಕ್ಕ, ಅವರು ಸೂತಕ ಇದ್ದಾಗ ಲೆಕ್ಕ. ಆದ್ದರಿಂದ ಅದರೆಲ್ಲ ಕನ್ಸೆಷನ್ ತಗೊಳಕ್ ಹೋಗ್ಬಾರ್ದು. ಯಾರನ್ನ ಕೇಳಿ ನಡೆಯುತ್ತೆ ಅಂತ ಹೇಳ್ಬಿಡ್ತಾರೆ, ಯಾಕೆ ಅವರೇ ಮಾಡೋದಿಲ್ಲ ಆದ್ರೆ ತಕ್ಷಣ ಹೇಳ್ಬಿಡ್ತಾರೆ ನಡೆಯುತ್ತೆ ಅಂತ. ಹಾಗೆಲ್ಲ ನಡೆಯೋದಿಲ್ಲ. ಶಾಸ್ತ್ರದ ಮಾತು ಶಾಸ್ತ್ರವನ್ನು ಮುಂದೆ ಬರ್ತೀವಿ ಅಂದ್ರೆ ಕೊನೆಗೆ ಬರೋದಲ್ಲೇನೆ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತ. ಕಾರ್ಯಾಕಾರ್ಯ ವ್ಯವಸ್ಥೆ ಇದೆ ಶಾಸ್ತ್ರ ಪ್ರಮಾಣ. ವೈದ್ಯ ಹೇಳೋದು ಹೇಳಿಬಿಡ್ತಾನೆ, ರೋಗಿ ಫಾಲೋ ಮಾಡಿದ್ರೆ ಬದುಕ್ತಾನೆ, ಎಲ್ಲರೂ ಸಾಯ್ತಾನೆ ಅಷ್ಟೇ. ಆದ್ದರಿಂದ ಸರಿಯಾಗಿ ಅರ್ಥ ಮಾಡ್ಕೊಂಡು ನಡ್ಕೋಬೇಕು. ಆದ್ರೆ ಯಾರಿಗೆ ಬುದ್ಧಿ ಇಲ್ಲಲ್ಲ, ಅಜ್ಞಾನಂಚಾಭಿಜಾತಸ್ಯ ಪಾರ್ಥ ಸಂಪದ ಮಾಸುರಿ, ಅವರಿಗೆ ಅಜ್ಞಾನ ಬರುತ್ತೆ, ಅಜ್ಞಾನ ಉಳ್ಕೊಳ್ಳುತ್ತೆ, ಅದೆಲ್ಲ ಸಹಜವಾಗಿ ಅವರಿಗಿರ್ತಕ್ಕಂಥದ್ದು, ಭಾರಿ ತಪ್ಪು ಅಂತ ಹೇಳಿಬಿಟ್ರು. ಮುಂದೆ ದೈವಿ ಸಂಪತ್ತು ನಾನು ಯೋಚನೆ ಮಾಡಬೇಡ. ದೈವಿ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಅಸುರೀಮತ ಮಾಸು ಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ದೈವಿ ಸಂಪತ್ತಿನಿಂದ ಮೋಕ್ಷ, ಆಸುರಿ ಸಂಪತ್ತಿನಿಂದ ತಮಸ್ಸು. ಆದ್ದರಿಂದ ನೀನು ನೋಡಿ ಮಾತು ಸರಿಯಾಗಿ ಕೇಳಿದ ಮೇಲೆ ದೇವರದ್ದು ಗುಂಪು, ಜೀವರಲ್ಲಿ ಎರಡು ಗುಂಪಿದೆ ಅಂತ ಒಪ್ಪಿಕೊಳ್ಳಲೇಬೇಕಾಯ್ತು. ಜೀವರಿಗೆ ಒಂದು ಗುಂಪಿದೆ, ಅವ್ರು ಒಳ್ಳೆಯವರು ಮುಕ್ತಿಗೆ ಹೋಗಿ ಹೋಗ್ತಾರೆ, ಇನ್ನೊಂದು ಗುಂಪಿದೆ ಕೆಟ್ಟವರು ನರಕಕ್ಕೆ ಹೋಗಿ ಹೋಗ್ತಾರೆ, ಅಂಧ ಸಮಸ್ಯೆಗೆ ಹೋಗಿ ಹೋಗ್ತಾರೆ. ಇಬ್ಬರಿದ್ದಾರೆ ಅಂದಮೇಲೆ ಇನ್ನ ದ್ವೈತ ಒಪ್ಪದ ಬೇರೆ ದಾರಿ ಇಲ್ವೇ ಇಲ್ಲ. ಇಬ್ಬರಿದ್ದಾರೆ ಅಂದಮೇಲೆ ಎಲ್ಲ ಒಂದು ಅನ್ನೋ ಮಾತಿಗೆ ಅರ್ಥನೇ ಇಲ್ಲ. ದೇವರು ಜೀವರು ಬೇರೆ, ಜೀವ ಜೀವರು ಮತ್ತೆ ಬೇರೆ. ಅದಕ್ಕೆ ಜೀವ ಜೀವ ಭೇದ ಅಂತ ಪಂಚಭೇದಗಳಲ್ಲಿ ಒಂದನ್ನು ಹೇಳ್ತಾರೆ. ತಮೋಯೋಗ್ಯ ಜೀವ ಬೇರೆ, ಸಾತ್ವಿಕ ಜೀವ ಬೇರೆ. ಸಾತ್ವಿಕರಲ್ಲಿ ಮತ್ತೆ ಭೇದ, ತಮೋಯೋಗ್ಯರಲ್ಲಿ ಮತ್ತೆ ಭೇದ, ಅವರಿಬ್ಬರಲ್ಲಿ ಭೇದ, ಮಧ್ಯ ಒಬ್ಬರು ಇದ್ದ ನಿತ್ಯ ಸಂಸಾರಿ ಬೇರೆ ಇದ್ದ. ಇದೆಲ್ಲ ಜೀವ ಭೇದ ಅರ್ಥ ಮಾಡಿಕೊಂಡ್ರೆ ಭಿನ್ನಾಶ್ಚ ಭಿನ್ನ ಕರ್ಮ ಜೀವಾಶ್ಚ ಅಂತ ಹೇಳಬೇಕಾದ್ರೆ ಎಲ್ಲ ಜೀವರಲ್ಲೂ ಸ್ಪಷ್ಟ ಭೇದ ಉಂಟು. ಒಂದೇ ಮನೆಯಲ್ಲಿ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ, ಒಂದೇ ಮನೆಯಲ್ಲಿ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ, ಒಂದೂರಿನ ಜನ ಒಂದೇ ರೀತಿ ಇರೋದಿಲ್ಲ, ಒಂದೇ ಮರದ ಹಣ್ಣು ಒಂದೇ ರೀತಿ ಇರೋದಿಲ್ಲ. ಇದಕ್ಕೆ ಹುಳಿ ಬಂದ್ಬಿಡ್ತಲ್ಲ ಅಂತ ನೋಡ್ತಾನೆ ಇದ್ದಕ್ಕಿದ್ದಾಗ. ಎಲ್ಲ ಒಂದು ವೆರೈಟಿ, 10 ವೆರೈಟಿ ಇಟ್ಟಿರ್ತಾನೆ, ಒಂದರೆ 2 ಡಿಫೆಕ್ಟ್ ಬರುತ್ತೆ. ಯಾಕೆಲ್ಲ ಒಂದೇ ರೀತಿ ಇತ್ತಲ್ಲ, ಯಾಕೆ ಹೀಗಾಯ್ತು ಅಂತ ಕೇಳ್ತಾರೆ. ಅದಕ್ಕೆ ಬೇರೆ ಇರೋದೇ ಕಾರಣ ಅದು. ಎಲ್ಲರೂ 5 ಬೆರಳು ಒಂದೇ ಸಮ ಇಲ್ಲ ಅಂತ ಹೇಳ್ತಾರೆ. ಆ ಟೈಪ್ 5 ಬೆರಳು ಒಂದೇ ರೀತಿ ಇದ್ದರೆ ಬಹುಶಃ ಇಲ್ಲದವರು ಅಷ್ಟೇ ಇದ್ರೂ ಅಷ್ಟೇ ಆಗೋದು, ಅದು ಗ್ರಿಪ್ಪೇ ಸಿಗ್ತಿರಲಿಲ್ಲ. ಎಲ್ಲ ಬೆರಳು ಒಂದೇ ರೀತಿ ಇಟ್ಟುಕೊಟ್ಟಿದ್ರೆ ಅವನಿಗೆ ಹೀಗೆ ಇಟ್ಕೊಂಡು ಮಾಡಬೇಕಾಗ್ತಿತ್ತು, ಅವ್ರದ್ದು ಬಡಿಸ್ಲಿಕ್ಕೆ ಆಗ್ತಿರಲಿಲ್ಲ. ಆದರೆ ಇವತ್ತು ಭಗವಂತ ಹೇಗೆ ಕೊಟ್ಟಿದ್ದಾನೆ, ಜೀವ ಜೀವರಲ್ಲಿ ಭೇದ, ಜಡಗಳಲ್ಲಿ ಭೇದ, ಜೀವ ಜಡಗಳಲ್ಲಿ ಭೇದ, ಜೀವ ಸಜ್ಜೀವರಿಗೆ ಸದ್ಗತಿ, ದುರ್ಜೀವರಿಗೆ ಅಧೋಗತಿ, ಇವೆಲ್ಲ ಆಗ್ತಾ ಇರೋದ್ರಿಂದ ಅದಕ್ಕೆ ತಕ್ಕಂತೆ ನಡ್ಕೊಳ್ಬೇಕು. ಮುಂದುವರಿಸಿ ಹೇಳ್ತಾನೆ, ನೀನು ಯೋಚಿಸಬೇಡ, ನೀನು ದೈವೀ ಸಂಪತ್ತಿನವನು. ಇದು ದೇವರು ಕೊಟ್ಟ ದೊಡ್ಡ ಒಂದು ಅನುಗ್ರಹ. ನೀನು ಯೋಚಿಸಬೇಡ, ನೀನು ದೈವೀ ಸಂಪತ್ತಿನವನು. ಇದು ಒಂದು ಒಳ್ಳೆಯ ಸೂಚನೆ ಕೊಡ್ತಕ್ಕಂಥ ಶ್ಲೋಕ ಇದು. ನಾವು ನಮಗೆಲ್ಲ ಗೊಂದಲ ಇರುತ್ತೆ, ನಾವು ದೈವಿ ಸಂಪತ್ತಿನವರು ಅಸುರಿ ಸಂಪತ್ತಿನವರು ಅಂತ ಒಂದು ಸಸ್ಪೆನ್ಸ್. ಅದು ಪರೀಕ್ಷೆ ರಿಸಲ್ಟ್ ಕಾಯ್ತಿರ್ತಾರೆ ನೋಡಿ, ರಿಸಲ್ಟ್ ಪಾಸ್ ಆಯ್ತಾ ಫೇಲ್ ಆಯ್ತು ಅಂತ ಹೇಳ್ಬಿಟ್ಟು. ಆ ಥರ ನಾವು ದೈವಿ ಸಂಪತ್ತಿನವರು ಅಸುರಿ ಸಂಪತ್ತಿನವರು, ದೊಡ್ಡ ಗೊಂದಲ ಇತ್ತು. ಅದಕ್ಕೆ ಆ ಉತ್ತರದಲ್ಲಿ ಒಂದು ಭಗವಂತನ ಮಾತಲ್ಲಿ ಒಂದು ಉತ್ತರ ಇದೆ. ಅದರಲ್ಲಿ ಯಾರು ಈ ರೀತಿಯಲ್ಲಿ ತನ್ನ ಬಗ್ಗೆ ವಿಮರ್ಶನೆ ಮಾಡಿಕೊಳ್ಳುತ್ತಾನೋ ಅವನು ಕೆಟ್ಟವನಾಗಿರೋ ಚಾನ್ಸಸ್ ಇಲ್ಲ, ಜನರಲ್ಲಿ ಒಳ್ಳೆಯವನಾಗಿರ್ತಾನೆ. ಪಾಸ್ ಆದ್ರೆ ಏನು ಬಿಟ್ಟರೆ ಏನೋ ಇರೆಸ್ಪಾನ್ಸಿಬಲ್ ಎಲ್ಲ ಅವ್ರದ್ದು. ಅದೆಲ್ಲ ರ್ಯಾಂಕ್ ಸ್ಟೂಡೆಂಟ್ ಕೂಡ ರಿಸಲ್ಟ್ ಏನಾಗುತ್ತೋ ಕಾಯ್ತಾ ಇರ್ತಾನೆ ಪಾಪ. ಯಾತಕ್ಕೆ ಏನಾಗುತ್ತೆ ಯಾರಿಗೆ ಹೇಳಕ್ ಸಾಧ್ಯ ಇಲ್ಲ. ಆ ತರಹ ನಾನು ಒಳ್ಳೆಯವನೇ ಕೆಟ್ಟವನೇ, ದೇವರೇ ನಾನು ಕೆಟ್ಟವನಾಗೋದು ಬೇಡ ಅನ್ನೋ ಕಳಕಳಿ ಇತ್ತು ಅಂದ್ರೆ ಅವನು ಕೆಟ್ಟವನಾಗಿರೋ ಸಂಭವ ಭಾರಿ ಕಡಿಮೆ. ಅವನಿಗೆ ಆ ಥರ ಎಚ್ಚರ ಇದೆ ಈಗಾಗಲೇ. ಅವನಿಗೆ ಅದನ್ನೇ ಎಚ್ಚೆತ್ತೂರು ಕಂಡ ಮನವೇ ಅಂತ ಕರೆದಿ. ಆ ಥರ ವಿಚಾರ ಮಾಡೋದೇ ಭಾರಿ ಕಡಿಮೆ ಇರ್ತಾರೆ. ನಾನು ಕೆಟ್ಟವನಾಗೋ ಸಾಧ್ಯತೆನೇ ಇಲ್ಲ. ನಾನು ಎ ಕ್ಲಾಸ್ ಒಳ್ಳೆಯವನು ಅಂತ ತಿಳ್ಕೊಂಡ್ಬಿಟ್ರೆ ಅವನು ಡೇಂಜರಸ್. ಹಿಂದೆ ನಿನ್ನೆ ಬಂತಲ್ಲ ಅಭಿಮಾನ, ದಂಭೋದರ್ಪ ಅಭಿಮಾನಸ್ಥ್ಯ ಅಭಿಮಾನ ಅಂಬೋದು ಅಂಥದ್ದೇ ಅಭಿಮಾನ. ಅಂದ್ರೆ ತನ್ನ ಬಗ್ಗೆ ತಾನೇ ಮುಂದೆ ಎಲ್ಲ ವಿವರಣೆ ಕೊಡ್ತಾನೆ ಪರಮಾತ್ಮ. ತನ್ನ ಬಗ್ಗೆ ತಾನೇ ಜಡ್ಜು. ಎಷ್ಟು ಮಟ್ಟಿಗೆ ಅಂದ್ರೆ ಯಾವಾಗಲೂ ರಾಂಗ್ ಅಲ್ಲವೇ ಇಲ್ಲ, ನಾನು ಯಾವಾಗ ಮಾಡಿದ್ರು ಸರಿನೇ ಮಾಡ್ತೇನೆ, ನನ್ನ ತಪ್ಪು ಏನೂ ಇಲ್ಲವೇ ಇಲ್ಲ, ಎಲ್ಲರೂ ಮೂರ್ಖರು, ನಾನೊಬ್ಬನೇ ಭಾರಿ ಸಾಚ. ಈ ಗುಣ ಆಸುರಿ ಸಂಪತ್ತಿನ ಲಕ್ಷಣ ಇದೆ. ನಾನು ತಪ್ಪು ಮಾಡಿಬಿಟ್ನೋ, ಏನಾದರೂ ಆಯ್ತೋ, ಇನ್ನೊಬ್ರಿಗೆ ನೋವಾಯ್ತು ಅಂತ ಯೋಚನೆ ಮಾಡ್ತಾನಲ್ಲ, ಅದು ಗುಡ್ ಸೈನ್, ಅದು ಒಳ್ಳೆ ಸೂಚನೆ. ಅದು ಅವನು ಯೋಗ್ಯನಾಗಿ ತಪ್ಪು ಮಾಡಿರಬಹುದು, ತಿದ್ದುಕೊಳ್ಳೋ ಚಾನ್ಸ್ ಅವನಿಗಿದೆ. ಇಸ್ಕು ಸಾಮಾನ್ಯವಾದ ಗುರುತು. ಅದಕ್ಕೆ ಭಗವಂತ ಹೇಳ್ತಾನೆ, ಮಾ ಶುಚ ಅಳಬೇಡ, ನೀನು ದೈವಿ ಸಂಪತ್ತಿನವನೇ ಆಗಿದ್ದೆ ಅಂತ ಎಚ್ಚರ ಕೊಟ್ಟಿದ್ರಿಂದ ಒಂದು ದೊಡ್ಡ ನಮಗೆ ಭರವಸೆ ಸಿಕ್ಕಂತೆ. ಮುಂದುವರಿಸಿ ಹೇಳ್ತಾನೆ, ದೈವೋ ವಿಸ್ತರಸ್ಯ ಪ್ರೋಕ್ತ ಆಸುರಂ ಪಾರ್ಥಮೇಶ್ವರನು ದೌಭೂತ ಸರ್ಗೌ ಲೋಕೇಶ್ವಿನ್ ದೈವ ಆಸುರ ಏವಚ. ದೈವೋ ವಿಸ್ತರಸ್ಯ ಪ್ರೋಕ್ತ ಆಸುರಂ ಪಾರ್ಥಮೇಶ್ವರನು. ಎರಡು ಇಷ್ಟೆಲ್ಲ ಹೇಳೋದಕ್ಕೆ ಕಾರಣ ಎರಡು ಗುಂಪಿನ ಜೀವರಿದ್ದಾರೆ. ಎರಡು ಜೀವರಿದ್ದಾರೆ ಅಲ್ಲ, ಎರಡು ಗುಂಪಿನ ಜೀವರಿದ್ದಾರೆ. ಡಿಫರೆನ್ಸ್ ಅದು. ಇಬ್ಬರು ಜೀವರಿದ್ದಾರೆ ಅಂದ್ರೆ 1-2 ಅಂತ ಆಗುತ್ತೆ. ಎರಡು ಮಾವಿನಣ್ಣು ಇದೆ ಅದು ಬೇರೆ, ಎರಡು ವೆರೈಟಿ ಮಾವಿನಣ್ಣು ಇದೆ, ಎಷ್ಟು ವ್ಯತ್ಯಾಸ ಇದೆ. ಎರಡು ಮಾವಿನಣ್ಣು ಇದೆ, ಎರಡೇ ಮಾವಿನಣ್ಣು ಇದೆ, ಅಷ್ಟೇ ಬೇರೆ ಇಲ್ಲ. ಎರಡು ವೆರೈಟಿ ಅಂತ ಬಿಟ್ರೆ ವೆರೈಟಿ ಎರಡು ಲಕ್ಷಾಂತರ ಇರಬಹುದು ಅದರೊಳಗೆ. ಜೀವರಲ್ಲಿ ಎರಡು ವೆರೈಟಿ ಜೀವರಿದ್ದಾರೆ ಅಂದಮೇಲೆ ಅವರಲ್ಲಿ ಅನಂತಾನಂತ ಜೀವರಿದ್ದಾರೆ. ಸಜ್ಜೀವರಲ್ಲೂ ಅನಂತಾನಂತ ಇದ್ದಾರೆ, ದುರ್ಜೀವರಲ್ಲೂ ಅನಂತಾನಂತ ಇದ್ದಾರೆ. ಇನ್ನೊಂದು ಸ್ವಾರಸ್ಯ ಅಂದ್ರೆ ದುರ್ಜೀವರ ಸಂಖ್ಯೆ ಸ್ವಲ್ಪ ಜಾಸ್ತಿ ಯಾವಾಗಲೂ ಕೂಡ, ಪ್ರಪೋರ್ಷನ್ನಲ್ಲಿ ಕೆಟ್ಟವರ ಸಂಖ್ಯೆ ಜಾಸ್ತಿ. ಇದು ಸೈಕಾಲಜಿ ಒಪ್ಕೊಂಡಿದೆ, ಅದನ್ನು ಇವತ್ತಿನ ದಿವಸ ಸೈನ್ಸ್ ಒಪ್ಕೊಂಡಿದೆ. ಅದು ಸೈಕಾಲಜಿಯಲ್ಲಿ ಹೇಳ್ತಾರೆ, ಸಾಮಾನ್ಯವಾಗಿ ಕ್ರೌಡ್ ಬಿಹೇವಿಯರ್ ಅಂದ್ರೆ ಅದು ಜನರಲಿ ಡೇಂಜರಸ್ ಆಗಿರ್ತದೆ ಅಂತ. ಕ್ರೌಡ್ ಬಿಹೇವಿಯರ್ ಅಂದ್ರೆ ಸೋಷಿಯಲ್ ಸೈಕಾಲಜಿಯಲ್ಲಿ ಚಾಪ್ಟರ್ ಅದು, ಕ್ರೌಡ್ ಬಿಹೇವಿಯರ್ ಅಂತ ಕರೀತಾರೆ. ಅಂದ್ರೆ ಗುಂಪಿನಲ್ಲಿ ಹೇಗೆ ನಡ್ಕೊಳ್ತಾನೆ ಅಂತ ಪ್ರಶ್ನೆ. ಸಾಮಾನ್ಯ ಗಲಾಟೆಗಳಾಗುತ್ತೆ ಗುಂಪುಗಳಲ್ಲಿ. ಯಾತಕ್ಕೆ ಅಂದ್ರೆ ಸಾಮಾನ್ಯ ಕೆಟ್ಟವರು ಇರ್ತಾರೆ, ಅದರಿಂದ ಹೆಚ್ಚಾಗಿ ಕೆಟ್ಟವರ ಸಂಖ್ಯೆ ಮೆಜಾರಿಟಿ ಆದ್ದರಿಂದ ಸಾಮಾನ್ಯವಾಗಿ ವಸುಮತಿಯ ಮೇಲಿನ್ನು ಹಸುರ ಜನರೇ ಬಹಳ, ವಶವಲ್ಲ ಕಲಿಯ ಬಾಧೆ. ಸೃಷ್ಟಿಯ ಪ್ರಪೋರ್ಷನ್ ಇರೋದೇ ಹೇಗೆ, ದುಷ್ಟರ ಸಂಖ್ಯೆ ಜಾಸ್ತಿ, ಶಿಷ್ಟರ ಸಂಖ್ಯೆ ಕಡಿಮೆ. ಪಾಂಡವರ ಸಂಖ್ಯೆ 5, ಕೌರವರ ಸಂಖ್ಯೆ 100. ಇದೊಂದು ಗುರುತಿದೆ. ಪಾಂಡವರ ಸೈನ್ಯದ ಸಂಖ್ಯೆ 7 ಅಕ್ಷೋಹಿಣಿ, ಇವರು 11 ಅಕ್ಷೋಹಿಣಿ. ಅವರು ಇಂಡಿವಿಜುವಲ್ ತಗೊಂಡ್ರು 5 ಜನ, ಇವರು 100. ಸೈನ್ಯ ತಗೊಂಡ್ರೆ 7 11 ಅಂದ್ರೆ ವ್ಯತ್ಯಾಸ ಗೊತ್ತಾಗುತ್ತೆ ನಮಗೆ. ಈ ದೃಷ್ಟಿಯಲ್ಲಿ ದೈತ್ಯರು ದೈವತೆಗಳು ಎಷ್ಟು ಇದ್ದಾರೋ ಅದರ ಜಸ್ಟ್ ಡಬಲ್ ಇಲ್ವಂತೆ. ಟು ದಿ ಪವರ್ ಆಫ್ ಸ್ಕ್ವೇರ್ ಅಂತ ಹೇಳ್ತಾರೆ, ಸ್ಕ್ವೇರ್ ಬೇರೆ ಇಂಟು ಟೂ ಬೇರೆ, ಸ್ಕ್ವೇರ್ ಬೇರೆ ಇಂಟು ಟೂ ಬೇರೆ, ಟೆನ್ ಇಂಟು ಟೂ 20 ಆಯ್ತು ಅಷ್ಟೇನೆ. 10 ಸ್ಕ್ವೇರ್ ಅಂದ್ಬಿಟ್ರೆ 100 ಆಗುತ್ತೆ. ಸ್ಕ್ವೇರ್ ಲೆಕ್ಕದಲ್ಲಿ ಯೋಚನೆ ಮಾಡಬೇಕು. ಹಸುರ ಸಂಖ್ಯೆ ತುಂಬಾ ಜಾಸ್ತಿ ಇದೆ. ಆದ್ರಿಂದ ನಾವಿವತ್ತು ಎಲ್ಲಿ ಅನ್ಯಾಯ ಕಾಣ್ತಾ ಇದ್ರೆ ನ್ಯಾಚುರಲ್ ಅದು, ಏನು ಆಶ್ಚರ್ಯ. ಕಲಿಯುಗದಲ್ಲಂತೂ ಡಾಮಿನೇಟ್ ಆಗ್ತಾರೆ. ಆದ್ರಿಂದ ಇಂಥ ನಡೀತಾನೆ ಇರುತ್ತೆ. ಇದೆಲ್ಲ ತಿಳ್ಕೊಂಡ್ರೆ ಏನು ಅನುಕೂಲ ಗೊತ್ತೇನು, ನಮ್ಗೆ ಎಷ್ಟೋ ಟೆನ್ಷನ್ ಕಡಿಮೆ ಆಗತ್ತೆ. ಯಾರೋ ಮೋಸ ಮಾಡೋದು, ಅನ್ಯಾಯ ಮಾಡಿದ್ರು ಅಂದ್ರೆ ಅದು ನ್ಯಾಚುರಲ್ ಅದು. ಮತ್ತೆ ಇಂಡಿಕೇಶನ್ ಹಾಕಿರ್ತಾರೆ ನೋಡಿ, ಮುಂದೆ ಕರ್ವ್ ಇದೆ ಹುಷಾರು ಅಂತ ಹೇಳಿದ ತಕ್ಷಣ ಎಷ್ಟೋ ಟೆನ್ಷನ್. ಸಡನ್ ಆಗಿ ಬಂದ್ರೆ ಗಾಬರಿ ಆಗಿಬಿಡ್ತಾರೆ. ಮೊದಲೇ ಕರ್ವ್ ಇದೆ, ಯು ಕರ್ವ್ ಇದೆ, ಹಾರ್ಶ್ ಕರ್ವ್ ಇದೆ ಅಂತ ಹೇಳಿದ ತಕ್ಷಣ ಆಗ್ಲೇ ಅಲ್ಲಿಂದ ಅಡ್ಜಸ್ಟ್ ಮಾಡ್ಕೋತಾರೆ. ಇವತ್ತು ನಮ್ಗೆ ಗುಟ್ಟು ಗೊತ್ತಾಗ್ಬಿಟ್ರೆ ಏನಾಗುತ್ತೆ, ಗುಂಪುಗಳಲ್ಲಿ ಹುಷಾರಾಗಿರಬೇಕು, ಆದಷ್ಟು ದೂರ ಇರಬೇಕು, ಯಾರೋ ಹೆಚ್ಚು ಮಾಡಲಿಕ್ಕೆ ಹೋದ್ರೆ ಗಲಾಟೆ ಮಾಡಿ ಪ್ರಯೋಜನ ಇಲ್ಲ. ಇದೆಲ್ಲ ನಮ್ಗೆ ಅರ್ಥ ಆಗಿಬಿಡೋದ್ರಿಂದ ಕೇರ್ಫುಲ್ ಆಗಿರ್ತೇವೆ ಯಾವಾಗಲೂ. ಅಂದ್ರೆ ಕೆಲವರು ಇರ್ತಾರೆ ತಿಳ್ಕೊಂಡು ಮಾತ್ರ ಸಾಲ್ವ್ ಆಗಿಬಿಡತ್ತ ಪ್ರಾಬ್ಲಮ್ ಅಂತಾರೆ. ಖಂಡಿತ ಸಾಲ್ವ್ ಆಗತ್ತೆ. ಇಂಡಿಕೇಶನ್ ಹಾಕಿದ್ರೆ ಅರ್ಥ ಏನು ಅದಕ್ಕೀಗ? ಇಂಡಿಕೇಶನ್ ಹೆಲ್ಪ್ ಆಗುತ್ತೆ ನಮಗೆ. ಇವತ್ತು ಟರ್ನ್ ರೈಟ್ ಟರ್ನ್ ಲೆಫ್ಟ್ ಟರ್ನ್ ಇವೆಲ್ಲ ಹಾಕಿದಾಗ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಅದೇ ತರಹನೇ ನಮ್ಮ ಸ್ವರೂಪ ತಿಳ್ಕೊಳ್ಳೋದು ಎಷ್ಟು ಮುಖ್ಯನೋ, ಉಳಿದ್ರೆ ಹಾಗಿರ್ತಾರೆ ಅಂತ ಗೊತ್ತಾಗಿಬಿಟ್ರೆ ಬಹಳ ಅನುಕೂಲ. ಹೋಗ್ತಾನೆ ಮೈ ತುಂಬ ಬಂಗಾರದ ಸಮಾನ ಕಳ್ಕೊಂಡ್ಬಿಡ್ತಾರೆ ಸಂತೆ ಹೋಗಿಬಿಟ್ಟು. ಜನ ಫಸ್ಟ್ ಏನ್ ಮಾಡ್ತಾರೆ, ಇವನ್ ಬೈತಾರೆ ಮತ್ತೆ ಅಂತಲ್ಲಿ ಹಾಕೊಂಡು ಹೋಗ್ತಾರೆ ಅಂತ ಕೇಳ್ತಾರೆ. ಇಮಿಡಿಯೇಟ್ ಅಂತ ಹಾಕೊಂಡು ಹೋಗಿ ಬುದ್ಧಿ ಇದೆ ನನಗೆ ಅಂತ ಕೇಳ್ತಾರೆ. ನೋಡಿ ಅವನಿಗೆ ಜ್ಞಾನ ಇದ್ದಿದ್ರೆ ಅವಾರ್ಡ್ ಮಾಡ್ಬೋದಾಗಿತ್ತು, ಜ್ಞಾನ ಇದ್ದಿದ್ರೆ ಅವಾರ್ಡ್ ಮಾಡಬಹುದಾಗಿತ್ತು. ಆದ್ದರಿಂದ ನಾವು ಆಸರಿ ಸಂಪತ್ತಿನ ಬಗ್ಗೆ ಯಾಕೆ ತಿಳ್ಕೋಬೇಕು ಅಂದ್ರೆ ತುಂಬಾ ಪ್ರಯೋಜನ ಇದೆ. ಅಲರ್ಟ್ ಆಗ್ಲಿಕ್ಕೆ ಬರುತ್ತೆ. ಏನಾಯ್ತ ಇಲ್ಲಿ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಹೇಳಿದ ತಕ್ಷಣ ಅಲರ್ಟ್ ಆಗ್ತಾನೆ ಸರ್ಕಾರ, ಎಷ್ಟೋ ಸರಿ ಗುರುತಾಗ್ತಾನೆ. ಅದೇ ರೀತಿನೇ ಕರೆಂಟ್ ಎಷ್ಟೊತ್ತು ಹೋಗುತ್ತೆ, ಕರೆಂಟ್ ಎಷ್ಟೊತ್ತು ಹೋಗುತ್ತೆ, ಮೊದಲೇ ವ್ಯವಸ್ಥೆ ಮಾಡ್ಕೊಳಕ್ ಬರುತ್ತೆ. ನೀರು ಇವತ್ತು ಬರೋದಿಲ್ಲ, ಯೋಚನೆ ಮಾಡ್ಲಿಕ್ಕೆ ಬರುತ್ತೆ. ಅದು ತಿಳ್ಕೊಳ್ಳೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ ಈಗ. ಆದ್ದರಿಂದ ನಮ್ಗೆ ಆಸರಿ ಸಂಪತ್ತಿನ ಪರಿಚಯ ಇರಬೇಕಾದ ಜಾತಕ್ಕೆ ಮುಖ್ಯ ಅಂತ ಕೇಳಿದ್ರೆ ನಾವು ಬರತಕ್ಕಂಥ ಆಪತ್ತಿನಿಂದ ಪಾರಾಗ್ಲಿಕ್ಕೆ ಪ್ರಯತ್ನ ಪಡಲಿಕ್ಕೆ ಸಾಧ್ಯ. ಅದು ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಸಹ ಆಸರಿ ಸಂಪತ್ತಿನ ಪರಿಚಯವನ್ನು ಮಾಡಿಕೊಂಡು ಆ ಕೆಟ್ಟ ಗುಣವನ್ನು ಬಿಡಲು ಪ್ರಯತ್ನ ಮಾಡಬೇಕು ಅಂತ ಭಗವಂತ ಹೇಳ್ತಾನೆ. ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾಹ. ಅವರಿಗೆ ಪ್ರವೃತ್ತಿ ಗೊತ್ತಿಲ್ಲ, ನಿವೃತ್ತಿ ಗೊತ್ತಿಲ್ಲ. ಧರ್ಮ ಕಾರ್ಯದಲ್ಲಿ ಪ್ರವೃತ್ತಿ ಗೊತ್ತಿಲ್ಲ, ಅಧರ್ಮ ಕಾರ್ಯದಲ್ಲಿ ನಿವೃತ್ತಿ ಗೊತ್ತಿಲ್ಲ. ನ ಶೌಚಂ ನಾಪಿ ಚಾಚಾರಃ ನ ಸತ್ಯಂ ತೇಷು ವಿದ್ಯತೆ. ಅವರಲ್ಲಿ ಶೌಚ ಇಲ್ಲ, ಆಚಾರ ಇಲ್ಲ, ಸತ್ಯ ಇಲ್ಲ. ಅವರಲ್ಲಿ ಶೌಚ ಇಲ್ಲ, ಸತ್ಯ ಇಲ್ಲ, ಆಚಾರ ಇಲ್ಲ. ಆಚಾರ ಇಲ್ಲ ಅಂದ್ರೆ ಆಸುರಿ ಸಂಪತ್ತಿನವನು ಅಂತ ಅರ್ಥ, ಶೌಚ ಇಲ್ಲ ಅಂದ್ರೆ ಆಸುರಿ ಸಂಪತ್ತಿನವನು ಅಂತ ಅರ್ಥ. ಇವೆಲ್ಲ ಸುಲಭದ ಗುರುತುಗಳೆಲ್ಲ ಕೂಡ ನಮಗೆ ಅರ್ಥ ಆಗುತ್ತೆ. ಎಷ್ಟೋ ಸಲ ಎಷ್ಟೋ ಜನ ಬೇರೆ ಯಾರೋ ಬಂದಿರ್ತಾರಪ್ಪ, ಯಾರೋ ಬಂದಿರ್ತಾರೆ, ಅವರೆಲ್ಲ ಹೋಗಿ ಬಂದಿರ್ತಾರೆ, ಗೊತ್ತವ್ರಿಗಿಲ್ಲ ನಾವು ಒಳಗೆ ಬರೋದಿಲ್ಲ ಅಂತಾನೋ, ಈ ಕೈಲಿ ಮುಟ್ಟೋದಿಲ್ಲ ಅಂತ ಹೇಳ್ಬಿಡ್ತಾರೆ, ಒಪ್ಕೊಂಡ್ಬಿಡ್ತಾರೋ ಬೇಕಾಗಿಲ್ಲ. ಇನ್ನು ಕೆಲವ್ರು ಹಾಗಲ್ಲ, ಶೂಸ್ ಬಿಚ್ಚಿರ್ತಾರೆ, ಭಾಗವತ ಪುಸ್ತಕ ಮುಡ್ತಾರೆ ಹಾಗೆ. ಬರ್ ನೂರಿಗೆ 90 ಪಾಲು ಜನ ನಮ್ಮವರಲ್ಲಿ ಕೆಟ್ಟ ಬುದ್ಧಿ ಇದೆ. ಯೋಚನೆ ಮಾಡಿ ನೋಡೋಣ, ನಮ್ಮ ಮನೆ ಬರೋರೇ ಎಷ್ಟೋ ಸತ್ತ ಯೋಚನೆ ಮಾಡ್ತೇನೆ, ಹಾಗೆ ಶೂಸ್ ಹಾಗೆ ಬಿಚ್ಚುತ್ತಾರೆ. ಸಾಮಾನ್ಯವಾಗಿ ಪುಸ್ತಕ ಟೇಬಲ್ ಪುಸ್ತಕಗಳೆಲ್ಲ ಇರುತ್ತೆ, ಇವರು ಸಾಮಾನ್ಯವಾಗಿ ಭಾಗವತಾದಿ ಪುಸ್ತಕಗಳೇ ಇರೋದು. ಒಂದು ಅಕ್ಷರ ಅರ್ಥ ಆಗಲ್ಲ ಅವರಿಗೆ, ಪುಸ್ತಕಗಳು ಇದೇನು ಅಂತ ನೋಡಿ ಇಟ್ಬಿಡೋದು ಮೂದೋಗಿ ಸಾಕು. ಅನೇಕ ಜನ್ಮಕ್ಕಾಗ ಪಾಪ ಕಟ್ಕೊಂಡ್ಬಿಡ್ತಾರೆ. ಇಮಿಡಿಯೇಟ್ ಸಾವಿರಾರು ಜನ್ಮ ಕೊಳಕಲು ಸಾಯುತ್ತೆ ಆ ಥರ ಮಾಡ್ತಾರೆ. ಎಂದು ಹಾಗೆ ಮಾಡಬಾರ್ದು. ನಮಗೆ ಸಂಬಂಧಪಟ್ಟಿಲ್ಲ, ಫಸ್ಟ್ ಆಫ್ ಆಲ್ ಮುಟ್ಲೇಬಾರ್ದು. ಫಸ್ಟ್ ನಮಗೆ ಸಂಬಂಧಪಟ್ಟಿಲ್ಲ ಅಂದ್ರೆ ನೋಡಬೇಕಾದ ಕಾರಣ ಇಲ್ಲ. ನಾವು ಆಸ್ಪತ್ರೆಗೆ ಹೋಗಿ ತೆಗೆದು ನೋಡಿ ಡಾಕ್ಟ್ರಿ ನೀವು ಗೆಟ್ಟೋಳು ಹೊರ ಕಳಿಸ್ತಾನೆ ಕಡೆಗೆ, ಆ ಪುಸ್ತಕ ನಿಮ್ಗೆ ಯಾಕೆ ಅವೆಲ್ಲ ಕೂಡ ಅಂತ ಕೇಳ್ತಾನೆ. ಆ ಥರ ನಮಗೆ ಸಂಬಂಧ ಪಡೆದಿದ್ದು ಒಳ್ಳೇದೇ ಕೆಟ್ಟದ್ದು, ಕೆಟ್ಟದನ್ನು ಮುಟ್ಟಬಾರದು. ಟಮ ಅಂತ ಹಾರಿಬಿಟ್ರೆ ಕಷ್ಟ ಈ ಮಧ್ಯೆ. ಕೆಟ್ಟದನ್ನು ಮುಟ್ಟಬಾರದು, ನಮಗೆ ಅಪಾಯ ಉಂಟು. ಒಳ್ಳೇದನ್ನು ಮುಟ್ಟಬಾರದು, ಪಾಪ ಬರುತ್ತೆ. ನಮ್ಮ ಪಾಡಿಯಾಗಿರೋ ಅಭ್ಯಾಸ ಅನೇಕರಿಗೆ ಗೊತ್ತಿಲ್ಲ, ಎಷ್ಟು ಪಾಪ ಬರುತ್ತೆ ನೋಡಿ. ಭಗವಂತ ಇದು ಆಸುರಿ ಸಂಪತ್ತು, ಹುಷಾರಾಗಿರಿ ಅಂತ ಹೇಳಿದ. ಎಷ್ಟೊತ್ತಿಗೆ ಕೊಡ್ಲಕ್ಕೆ ಹೋದ್ರೆ ಬೇಡ ಬೇಡ, ನಮ್ಮ ಮೈಲಿಯಲ್ಲಿ ಇದ್ದೇನೆ ಕೊಡಬೇಡಿ ಅಂತ ಹೇಳಬೇಕೆ ಹೊರತು ಉಸ್ಕೊಳ್ಳಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ ನಾವು ಪುಣ್ಯ ಕೆಲವು ಇರ್ತಾರೆ, ಕುಟ್ಟಿದ್ರೆ ಭಾರಿ ಪುಣ್ಯ ಬರುತ್ತೆ. ಕರೆಕ್ಟು, ಮಡಿಲಿ ಮುಟ್ಟಿದ್ರೆ ಕೆಟ್ಟಬಿಟ್ಟು ಕರೆಟ್ ಬಿಟ್ಟರೆ ಭಾರಿ ಪುಣ್ಯ ಬರುತ್ತೆ, ಮುಟ್ಕೊಂಡು ಹೋಗ್ಬಿಡ್ತೀರಾ ಕಣೆ. ಆ ರೀತಿ ಅಲ್ಲ, ಅದೆಲ್ಲ ಎಚ್ಚರ ಇರಬೇಕು. ಇದು ತುಂಬಾ ಜನ ಫಾಲೋ ಮಾಡೋದೇ ಇಲ್ಲ. ಇವತ್ತು ಎಷ್ಟು ಎಚ್ಚರ, ವಿಜ್ಞಾನ ಎಷ್ಟೆಷ್ಟು ಹೇಳಿದೆ ಗೊತ್ತೇನು. ಇವತ್ತು ನಾವು ಏನು ಮೊದಲು ನಾನ್ ಸೆನ್ಸ್ ಅಂತ ತಿಳ್ಕೊಂಡಿದ್ವಿ, ಅದು ಫುಲ್ ಆಫ್ ಸೆನ್ಸ್ ಇದೆ ಅಂತ ಅರ್ಥ ಆಗಿದೆ ಇವತ್ತು. ಇವತ್ತು ಬ್ಯಾಕ್ಟೀರಿಯಾಗಳು ವೈರಸ್ಗಳು ಗೊತ್ತಾದ ಮೇಲೆ ಮನುಷ್ಯರು ಎಷ್ಟು ಎಚ್ಚರಿಂದ ಇರಬೇಕೋ ಅರ್ಥ ಆಗಿದೆ ಈಗ. ಅದನ್ನೆಲ್ಲ ತಿಳ್ಕೊಳ್ಳೋದು ಏನು ಪ್ರಯೋಜನ? ಅದರಿಂದ ಅದಕ್ಕೆ ಅವರಲ್ಲಿ ಶೌಚ ಇಲ್ಲ, ಅವರಲ್ಲಿ ಆಚಾರ ಇರೋದಿಲ್ಲ, ಸತ್ಯ ಇರೋದಿಲ್ಲ. ನ ಶೌಚಂ ನಾಪಿ ಚಾಚಾರಃ ನ ಸತ್ಯಂ ತೇಷು ವಿದ್ಯತೆ. ಇದೆಲ್ಲ ಗಮನಿಸಿದರೆ ನಿಜಾರ್ಥದಲ್ಲಿ ಎಷ್ಟು ಸ್ವಾರಸ್ಯವನ್ನು ಭಗವಂತ ತಿಳಿಸ್ತಾ ಹೋಗ್ತಾರೆ.
ಮುಂದೇನ್ ಮಾಡ್ತಾರೆ ಗೊತ್ತಾ ಅವರು, ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರ ನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಅವರ ಜೀವನದ ಇನ್ನೊಂದು ಮುಖ ಇದು, ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರ ನೀಶ್ವರಂ. ಜಗತ್ತನ್ನು ಅಸತ್ಯ ಅಂತ ಕರೀತಾರೆ ನೋಡಿ, ಹೇಗೆ ಅಟ್ಯಾಕ್ ಮಾಡ್ತಾರೆ. ಜಗತ್ತನ್ನು ಸುಳ್ಳು ಅಂತ ಹೇಳ್ತಾರೆ. ಸ್ವಲ್ಪ ಯೋಚನೆ ಮಾಡಬೇಕೀಗ, ಜಗತ್ತನ್ನು ಸುಳ್ಳು ಅಂತ ಯಾರು ಹೇಳ್ತಾರೋ ಅವರೆಲ್ಲ ಕೂಡ ಆಸುರಿ ಸಂಪತ್ತಿನವರು ಅಂತ ಅರ್ಥ. ಅಸತ್ಯಂ ಅಪ್ರತಿಷ್ಠಂ, ಪ್ರತಿಷ್ಠಾ ಅಂದ್ರೆ ಒಂದು ನೆಲೆ, ಭದ್ರವಾದ ನೆಲೆ. ಹಿಂದೆ ಬಂತಲ್ಲ, ಊರ್ಧ್ವ ಮೂಲ ಮತಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಅವನು ಹೇಳ್ತಾ ನೋಡಯ್ಯ, ಗಿಡ ಇದೆಯಲ್ಲ, ಅದು ಗಿಡ ಹೇಗಿದೆ ಗೊತ್ತಾ, ಬುಡನೇ ಇಲ್ಲ, ಹುಚ್ಚ ಅಂತ ಕರೀತಾರೆ. ಹೇಳ್ತಾರೆ ಜಗತ್ತು ದೊಡ್ಡ ವೃಕ್ಷ, ಇದು ಬುಡನೇ ಇಲ್ಲ, ದೇವರೇ ಇಲ್ಲ ಅಂದ್ಬಿಟ್ರೆ ಏನರ್ಥ? ಅಪ್ರತಿಷ್ಠಂ ಅಂತ. ಈ ಜಗತ್ತಿಗೆ ಬುಡ ಇಲ್ಲ, ಗಿಡ ಇಲ್ಲ, ಸುಮ್ ಸುಮ್ಮನೆ ಮನೆ ಇದೆ ನೋಡ್ರಿ, ದೊಡ್ಡ ಮನೆ ಇದೆಯಲ್ಲ, ಫೌಂಡೇಶನ್ ಇಲ್ಲ ಅದಕ್ಕೆ ಅಂತ ಕೇಳಿದ್ರೆ, ಫೌಂಡೇಶನ್ ಮನೆ ಕಟ್ಟಕ್ ಬರುತ್ತಾ, ಇದ್ರಲ್ಲಿ ವಾಸ ಮಾಡಕ್ ಬರುತ್ತಾ, ಮನುಷ್ಯ ಇರ್ಲಕ್ ಸಾಧ್ಯತೆ ಉಂಟ? ಯೋಚನೆ ಮಾಡಿ, ಈ ಜಗತ್ತಿಗೆ ಮನೆ ಫೌಂಡೇಶನ್ ಇದೆ ಎಷ್ಟು ಗ್ಯಾರಂಟಿ ನೋಡ, ಯಾರು ನೋಡಿಲ್ಲ ಫೌಂಡೇಶನ್ ನ, ಇರೋದು 100% ಗ್ಯಾರಂಟಿ. ಅದೇ ರೀತಿ ದೇವರನ್ನ ಯಾರು ನೋಡಿಲ್ಲ, ದೇವರು ಇರೋ 100% ಗ್ಯಾರಂಟಿ. ದೇವ್ರ ಇಲ್ದೆ ಹೋಗಿದ್ರೆ ಜಗತ್ ಇರ್ತಿರಲಿಲ್ಲ. ಅವನ್ ಹಾಗಲ್ಲ, ಜಗತ್ತು ಸುಳ್ಳು ದೇವರು ಸುಳ್ಳು, ಅಡಿರಾಜ ಯಾರಿದೆ ನೋಡಿ. ಅಸತ್ಯಂ ಜಗತ್, ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರ ಅನೀಶ್ವರಂ. ಜಗತ್ತು ಇಲ್ಲ, ದೇವರೂ ಇಲ್ಲ. ನಮ್ಮಲ್ಲಿ ಎರಡು ಗುಂಪುಗಳು, ಜಗತ್ತಿದೆ ದೇವರಿಲ್ಲ ಒಂದು ಗುಂಪು, ದೇವರಿದ್ದಾನೆ ಜಗತ್ತಿಲ್ಲ ಇನ್ನೊಂದು ಗುಂಪು, ದೇವರು ಜಗತ್ತು ಎರಡು ಇಲ್ಲ ಇನ್ನೊಂದು ಗುಂಪು. ಒಂದು ಮೂರರಲ್ಲಿ ಒಂದು ದೈವ, ಇನ್ನೊಂದು ಜಗತ್ತು, ಆಮೇಲೆ ದೇವರು. ಮೂರು ಇಲ್ಲ ಅಂತ ಒಂದು ಗುಂಪು, ಎರಡಿದೆ ಒಂದಿಲ್ಲ ಅಂತ ಇನ್ನೊಂದು ಗುಂಪು, ಆಮೇಲೆ ಮೂರು ಇಲ್ಲ ಅಂತ ಹೇಳ್ತಕ್ಕಂಥ ಮತ್ತೊಂದು ಭಯಾನಕವಾದ ಗುಂಪು. ಇವರೆಲ್ಲ ಜಗತ್ತನ್ನು ಹಾಳು ಮಾಡ್ತಾರೆ. ಚಾರವಾಕರಿದ್ದಾರೆ, ಮಾಡಬಾರದನ್ನು ಮಾಡ್ತಾರೆ. ಅವ್ರೇನ್ ಮಾಡ್ತಾರೆ, ಕೊನೆಗೆ ಸಾಲ ಮಾಡಿ ಸತ್ತು ಹೋಗ್ತಾರೆ. ಕೇಳಿದ್ರೆ ಒಯ್ಲ ಬೇಡ, ಯಾರು ಯಾರು ತೀರಿಸ್ಬೇಕಿದ್ರೆ ತೀರಿಸ್ಬೇಕಾಗಿಲ್ಲ, ನರಕಕ್ಕೂ ನರಕ ಇಲ್ಲ, ನರಕ ಇಲ್ಲೇ ಇಲ್ಲ, ನರಕ ಇಲ್ಲೇ ಇಲ್ಲ. ಸಾಲ ಮಾಡಿದ್ರೆ ಯಾರು ಕೊಡ್ತಾರೆ ದುಡ್ಡು? ಸಾಧ ಸಾಲ ಮಾಡೋದು ಅವನು ಕೊಡೋದಿಲ್ಲ, ಬೇರೆ ವ್ಯಕ್ತಿ ಸೌಂಡ್ ಅವನಿಗೆ ಕೊಡೋದು ಇಲ್ಲ, ನಾವು ತಿನ್ನೋದು. ಅಲ್ಲಿಗೂ ಸತ್ರ ಸತ್ಯ, ಅವ್ರು ನಡ್ಕೋತ ತಾನು ಕೊಟ್ಟು ಎಂಜಾಯ್ ಮಾಡ್ತಿದ್ರೆ ಆಯ್ತಷ್ಟೇ. ಸಾಲ ಕೊಟ್ಟವ್ರು ಅವನ ಹಣೆಬಾರ, ನಾವೇ ಮಾಡೋಕ್ಕಾಗುತ್ತೆ ಅದಕ್ಕೆ? ಇವೆಲ್ಲ ಮಾಡಕ್ ಸಾಧ್ಯ ಇಲ್ಲ. ಮನುಷ್ಯ ಬಹಳ ಎಚ್ಚರ ಇರಬೇಕು, ನನ್ನ ಜವಾಬ್ದಾರಿ ಇರುತ್ತೆ ಅಂತ ಹೇಳ್ತೇವಲ್ಲ, ಆ ತರ ಏನು ಇಲ್ಲ ಅವನಿಗೆ. ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರಣೀಶ್ವರ, ಜಗತ್ತು ಸುಳ್ಳು ಅಂತ ಯಾರು ಕರೀತಾರೋ ಅವರೆಂದು ಅಸುರರು. ಈ ಗುರ್ತಮ್ಮೆ ಗೊತ್ತಾದ ಮೇಲೆ ಇನ್ನು ಮೋಸ ಹೋಗೋ ಚಾನ್ಸೇ ಇಲ್ಲ. ಯಾರು ಜಗನ್ಮಿಥ್ಯಾತ್ವವನ್ನು ಹೇಳ್ತಾರೋ ಅವರು ಅಸುರರು ಅಂತ ಹೇಳಿದ ಮೇಲೆ ನಾವು ಜಗನ್ಮಿಥ್ಯಾತ್ವವಾದಿಗಳಾಗಲಿಕ್ಕೆ ಎಂದೆಂದೂ ಹೋಗಬಾರ. ಅಪ್ರತಿಷ್ಠಂ ಜಗತ್ತಿಲ್ಲ ಅಂಬೋದು ಮೊದಲನೇದು, ದೇವರಿಲ್ಲ ಅಂಬೋದು ಎರಡನೇದು. ತುಂಬಾ ದೇವರಿಲ್ಲ ಅಂಬೋದು ತುಂಬಾ ಜನ ಸಿಗ್ತಾರೆ. ಈ ಸೈನ್ಸ್ ಓದ್ದವ್ರು ಜಗತ್ ಸುಳ್ಳು ಅಂಬೋದಿಲ್ಲ, ಆದ್ರೆ ಎಷ್ಟೋ ಜನ ನಿಜವಾದ ಸೈಂಟಿಸ್ಟ್ ದೇವರು ಸುಳ್ಳು ಅಂಬೋದಿಲ್ಲ. ಈ ಕೋಟ ಸುಮ್ಸುಮ್ನೆ ಓದಿರ್ತಾರಲ್ಲ, ಜಗತ್ತನ್ನು ಹೋಗ್ತಾರೆ ದೇವರನ್ನಿಲ್ಲ ಅಂತ ಹೇಳಿದ್ದಾರೆ, ಅದು ತಪ್ಪದು. ಅಸತ್ಯಮ ಪ್ರತಿಷ್ಠಂತೆ ಜಗದಾಹುಹು ಅನೀಶ್ವರಂ, ಇದಕ್ಕೆ ಪ್ರತಿಷ್ಠೆ ಇಲ್ಲ, ಇದ್ರೆ ಏನೋ ಇರ್ಬೋದು, ದೇವರಂತೂ ಅಲ್ಲ ಇನ್ನೊಂದು ಗುಂಪದು. ಸಾಂಖ್ಯರಿದ್ದಾರೆ, ಪ್ರಕೃತಿ ಅಂತ ಹೇಳ್ತಾರೆ, ದೇವರನ್ನ ಒಪ್ಪೋದಿಲ್ಲ, ಏನೋ ಮೂಲ ಇದೆ, ದೇವರಲ್ಲ ಇನ್ನೊಂದು ವೆರೈಟಿ. ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರ ಅನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಅಪರಸ್ಪರ ಸಂಭೂತಂ, ಸತ್ಯ ಹೇಳು ಒಳ್ಳೇದಾಗುತ್ತೆ, ಅಸತ್ಯ ಹೇಳಬೇಡ ಕೆಟ್ಟದಾಗತ್ತೆ, ಅಸತ್ಯ ಹೇಳ್ಬಿಟ್ರೆ ಭಾರಿ ಕೆಟ್ಟದಾಗತ್ತೆ ಹೇಳಬೇಡ. ಅವ್ನು ಹೇಳ್ತಾನೆ ಏನ್ರಿ, ಏನ್ ಸಂಬಂಧ ಇದಕ್ಕೆಲ್ಲ ಕೂಡ, ಅಪರಸ್ಪರ ಸಂಭೂತಂ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ನಾನು ಸತ್ಯ ಹೇಳೋದಕ್ಕೂ ಒಳ್ಳೇದಾಗೋದಕ್ಕೇನು ಸಂಬಂಧ, ನಾನು ಸುಳ್ಳು ಹೇಳೋದಕ್ಕೂ ಕೆಟ್ಟದಾಗೋದಕ್ಕೇನು ಸಂಬಂಧ? ಸರಿ ಹೋಗ್ಲಿಲ್ಲ ಏನದು, ಸುಳ್ಳು ಹೇಳೋದಕ್ಕೆ ಕೆಟ್ಟದಾಗ ಏನು ಸಂಬಂಧ ಇದೆ? ಇದೆಲ್ಲ ಯೋಚನೆ ಮಾಡಿದರೆ ನಾವು ಎಲ್ಲಿ ದಾರಿ ತಪ್ಪಿಸೋವೆ ಗೊತ್ತಾಗ್ತದೆ. ಯಾರೋ ಹೇಳ್ತಾರೆ ನೋಡಯ್ಯ, ದೇವರು ಅಷ್ಟು ಬೈದು ಹೋಗಿಬಿಟ್ಟು ಬಿದ್ದು ಕಾಲು ಮುರ್ಕೊಂಡು, ಅರ್ಥ ಆಯ್ತಾ ಅಂದ್ರೆ ಅರ್ಥ ಆಗಿರಲ್ಲ ಅವನಿಗೆ, ನೋಡ್ರಿ ಬಿದ್ದು ಕಾಲು ಮುಟ್ಕೊಂಡಿರ್ಬೋದು, ದೇವ್ರು ಬೈದ ಕಾರಣ ಅಲ್ಲ ಅದಕ್ಕೆ, ಒಂದಕ್ಕೆ ಲಿಂಕ್ ಇಲ್ಲ ಅಂತ ಹೇಳ್ತಾರೆ. ನೋಡೋದು ಅನ್ಸುತ್ತೆ ಇರ್ಬೋದು ಅನಿಸಿಬಿಡುತ್ತೆ, ಇನ್ನು ಬೇರೆ ಕಡೆ ನಮಗೆ ಅರ್ಥ ಆಗುತ್ತೆ, ಪರೀಕ್ಷೆ ಫೇಲ್ ಆಗಿಬಿಟ್ಟ, ಹೇಳಲಿಲ್ಲ ಓದಲಿಲ್ಲ ಫೇಲ್ ಆಗಿಬಿಟ್ಟೆ ಅಂತ ಹೇಳಲಿಲ್ಲ. ನೋಡಿ ಒಂದಕ್ಕೊಂದು ಸಂಬಂಧ ಇದೆ, ಓದೋದಕ್ಕೂ ಪಾಸ್ ಆದಕ್ಕೂ ಸಂಬಂಧ ಇದೆ. ಅದೇ ರೀತಿನೇ ನಾ ಸತ್ಯ ಹೇಳೋದಕ್ಕೂ ಒಳ್ಳೇದಾಗೋದಕ್ಕೆ ಸಂಬಂಧ ಇದೆ. ಅವನೇನ್ ಮಾಡ್ತಾನೆ, ಇದು ಸಂಬಂಧ ಒಪ್ತಾನೆ, ಅದು ಸಂಬಂಧ ಒಪ್ಪೋದಿಲ್ಲ. ಈ ಕಾಪಿ ಹೊಡೆದ್ರೆ ಅದಕ್ಕೂ ಒಪ್ಪೋದಿಲ್ಲ, ಓದೋದಕ್ಕೂ ಪಾಸ್ ಆಗೋದು ಸಂಬಂಧನೇ ಇಲ್ಲ, ನಾ ಬೇರೆ ರೀತಿ ಪಾಸ್ ಆಗ್ತೇನೆ ಅಂತ ಹೇಳ್ತಾನೆ. ಆಟಕ್ಕೆ ತಪ್ಪದು. ಅಪರಸ್ಪರ ಸಂಭೂತಂ, ಪರಸ್ಪರ ಸಂಭೂತಿ ಉಂಟು. ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಈ ಪದ ಎಷ್ಟು ಬಿಡಿದ್ರೆ ತುಂಬಾ ಜನ ಅರ್ಥ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದನ್ನ. ಶ್ರೀಮದ್ ಆಚಾರ್ಯರು ಎಷ್ಟು ಚೆನ್ನಾಗಿ ಬಿಡಿಸ್ತಾರೆ ಅರ್ಥವನ್ನ. ಪರಸ್ಪರ ಸಂಭೂತಿ ಅಂದ್ರೇನು, ಅಪರಸ್ಪರ ಸಂಭೂತಂ ಅಂತ ಕರೆದ್ರ ಅರ್ಥ ಏನು ಎಂಬುದನ್ನ ಸ್ವಲ್ಪ ಹಿಂದೆ ಹೋಗಿ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಸ್ವಲ್ಪ ಹಿಂದೆ ಹೋಗಿ ಮೂರನೇ ಅಧ್ಯಾಯದ ಪ್ರಾರಂಭ ಬರುತ್ತೆ. ಸಹಯಜ್ಞ ಪ್ರಜಾ ಸೃಷ್ಟ್ವ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಯಶವೋಸ್ತ್ವಿಷ್ಟ ಕಾಮಧಕ್ ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತೋ ಯಹ ಪರಸ್ಪರಂ ಭಾವಯಂತಃ ಶ್ರೇಯಃ ಪರಮವಾಪ್ಸ್ಯತ. ಪರಸ್ಪರಂ ಭಾವಯಂತಃ ಶ್ರೇಯಃ ಪರಮವಾಪ್ಸ್ಯತ. ನೀವು ದೇವತೆಗಳ ಪೂಜೆಯನ್ನು ನೀವು ಮಾಡಿ, ನಿಮ್ಮ ಅನುಗ್ರಹ ಅವ್ರು ಮಾಡ್ತಾರೆ. ಸರ್ಕಾರ ಟ್ಯಾಕ್ಸ್ ಕೊಡಿ, ಟ್ಯಾಕ್ಸ್ ತಿಂದ ನಿಮಗೆ ಅನುಕೂಲ ಮಾಡಿಕೊಡ್ತಾರೆ. ನಮ್ಮ ಟ್ಯಾಕ್ಸ್ ಪರಸ್ಪರ ಇರೋದೇ ಹಾಕಿ, ಸರ್ಕಾರಕ್ಕೆ ಅರ್ನಿಂಗ್ ಅಂತ ಏನಿರೋದಿಲ್ಲ, ನಾವು ಕೊಡೋ ಟ್ಯಾಕ್ಸ್ ಸರ್ಕಾರದ ಬಂಡವಾಳ, ಅದರಿಂದ ಉಪಯೋಗ ಮಾಡಿಕೊಡ್ಬೇಕು. ದೇವತೆಗಳು ಹಾಗೆ, ನಾವೇನಿವತ್ತು ತರ್ಪಣ ಅಂತ ಕೊಡ್ತೇವೆ, ಅರ್ಘ್ಯ ಅಂತ ಕೊಡ್ತೇವೆ, ಆಮೇಲೆ ಯಜ್ಞಗಳನ್ನು ಮಾಡ್ತೇವೆ, ಅವೆಲ್ಲ ದೇವತೆಗಳು ಕೊಡ್ತಕ್ಕಂತಹ ಟ್ಯಾಕ್ಸ್. ನಾವೇನು ಸತ್ಯವನ್ನು ಹೇಳ್ತೇವೆ, ಧರ್ಮಾಚರಣೆಯನ್ನು ಮಾಡ್ತೇವೆ, ಅದೆಲ್ಲ ದೇವತೆಗಳು ಕೊಡ್ತಕ್ಕಂಥ ಟ್ಯಾಕ್ಸ್. ಅದು ಸರಿಯಾಗಿ ಮಾಡ್ತಿದ್ರೆ ಅವ್ರು ಮಳೆ ಬೆಳೆ ಎಲ್ಲ ಕೊಡ್ತಾರೆ, ಸರಿಯಾಗಿ ಮಾಡ್ತಿದ್ರೆ ಮಳೆ ಬೆಳೆ ಕೊಡ್ತಾರೆ, ತಪ್ಪಿಸಿಬಿಟ್ರೆ ಮಳೆ ಬೆಳೆ ನಿಲ್ಲಿಸ್ಬಿಡ್ತಾರೆ. ಅದಕ್ಕೆ ಪರಸ್ಪರ ಸಂಭೂತಂ, ಪರಸ್ಪರಂ ಭಾವಯಂತಹ ಶ್ರೇಯ ಪರಂ ಅವಾಪ್ಸ್ಯಥ. ಇಲ್ಲಿ ಹೇಳ್ತಾರೆ ಅಪರಸ್ಪರ ಸಂಭೂತಂ, ಏನು ಸಂಬಂಧ ಇಲ್ಲ. ಅನ್ನಾದ್ ಭವಂತಿ ಭೂತಾನಿ, ಪರ್ಜನ್ಯಾದ ಅನ್ನ ಸಂಭವ, ಯಜ್ಞಾದ್ ಭವತಿ ಪರ್ಜನ್ಯ, ಯಜ್ಞ ಕರ್ಮ ಸಮುದ್ಭವ, ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ, ಬ್ರಹ್ಮಾಕ್ಷರ ಸಮುದ್ಭವಂ. ಈ ಮುಂದೆ ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತಿ ಇಹ ಯಹ, ಭಗವಂತ ಹೇಳಿದ್ದಾನೆ ಜಗಚ್ಚಕ್ರ ಇದು. ಈ ಜಾಗದಲ್ಲಿ ಪದಾರ್ಥಗಳಿವೆ, ಒಂದು ತಪ್ಪಿದ್ರೆ ಗಾಳಿ ಕಟ್ಟಾಗಿ ಬಿಡುತ್ತೆ ಅಂತ ಹೇಳಿದ್ದಾರೆ. ಏನು ಒಪ್ಪದಿಲ್ಲ, ಏನಿಲ್ಲ ಬಿಡಿ, ಯಜ್ಞಕ್ಕೂ ಏನು ಸಂಬಂಧನೇ ಇಲ್ಲ ಅಂತ ಹೇಳಿದ್ರು. ಯಜ್ಞಕ್ಕದಕ್ಕೇನು ಸಂಬಂಧನೇ ಇಲ್ಲ, ಹೇಗೆ ಸಾಧ್ಯ ಇದು? ಯೋಚನೆ ಮಾಡಿದರೆ ಇಂಥ ರಾಕ್ಷಸರಿಗೆ ಮಾತಾಡ್ತಾರೆ, ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತು ಕಮ್. ಈ ಕುಡುಕ ಇರ್ತಾನೆ ನೋಡಿ, ಕುಡುಕ ಗಂಡ ಹೆಂಡತಿನ ಹೊಡಿತಾ ಇರ್ತಾನೆ, ಅಡಿಗೆ ಹಾಕಿ ಮಾಡಿಲ್ಲ ಅಂತ ಕೇಳ್ತಾನೆ. ನೀವು ದುಡ್ಡು ಕೊಟ್ಟರೆ ಅಡಿಗೆ ಹಾಕಿ ಮಾಡೋದಕ್ಕೆ, ದುಡ್ಡು ಕೊಟ್ಟಿಲ್ಲ ಅಡಿಗೆ ಹಾಕಿ ಮಾಡೋದು ಕೇಳಿದ್ರೆ ಮತ್ತೆ ನಾ ಕೆಟ್ಟು ಹೊಡಿತಾನೆ. ಇಲ್ಲಿ ನನ್ನ ಎದುರು ಮಾತಾಡ್ತೀಯ ಅಂತ, ಎದುರು ಮಾತಾಡ್ತೀಯ ಅಂತ ಕೇಳ್ತಾನೆ. ಇದು ಕೊಡ್ತೀವೋ ಇಲ್ಲ, ಅವ್ರು ಏನು ಗೊತ್ತಿಲ್ಲ, ತಾನು ದುಡ್ಡು ತಂದು ಕೊಟ್ಟರು, ಅವ್ರು ಪದಾರ್ಥದಿಂದ ಅಡಿಗೆ ಮಾಡಬೇಕು. ಪಾಪ ಅವ್ನು ದುಡ್ಡು ಅಲ್ಲೇ ತಿನ್ನಾಕಿ ಬಿಡ್ತಾನೆ, ಚರಂಡಿ ಪತ್ರ ಬಿದ್ದು ಬಿಡ್ತಾನೆ, ಅಡಿಗೆ ಆಯ್ತು ಅಂತ ಬರ್ತಾನೆ. ಅಡಿಗೆ ಎಲ್ಲಿಂದ ಆಗ್ಬೇಕೀಗ, ಅದು ಕೂಡ ದುಡ್ಡಿನ ತಾನೇ ಆಗಬೇಕು. ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ ಅವನು, ಪಟ ಪಟ ಹೊಡೆಯೋದು, ಪ್ರಸ್ಥಿತವಾದ ಕೊಂದು ಹಾಕಿಬಿಡೋದು ಅಷ್ಟೇ. ರಾಕ್ಷಸರ ಬುದ್ಧಿ ಇದು ಅಂತ ಕರೀತಾರೆ. ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಸ್ವಲ್ಪ ಯೋಚನೆ ಮಾಡಬೇಕು. ಹಿಂದೆ ಹೇಳಿದ್ದೆ ರಾಮಾಯಣದಲ್ಲಿ, ಒಂದು ದಿವಸ ರಾಮದೇವರು ಹೇಳ್ತಾರೆ ಲಕ್ಷ್ಮಣನಿಗೆ, ಅವತ್ತೇನಾಯ್ತಂತೆ, ಅಲ್ಲೆಲ್ಲ ಕೂಡಿಟ್ಟು ಗಿಡಿಟ್ಟು ಏನೂ ಇಲ್ಲ, ಅರಣ್ಯದಲ್ಲಿ ಮನೆಯಲ್ಲಿ ವಾಸ ಮಾಡಿದ ಅರಣ್ಯ ಅಲ್ಲ ಅದು. ಅರಣ್ಯ ಅಂದ್ರೆ ಹಾಗೆ ಮರಗಳಲ್ಲಿ ವಾಸ ಮಾಡ್ಬೇಕಷ್ಟೇನೆ, ಪರ್ಣಕುಟಿಯಲ್ಲಿ ವಾಸ ಮಾಡಿ, ಏನು ಸ್ಟೋರ್ ಮಾಡಾಗಿಲ್ಲ. ದಿವಸದ ಆಹಾರ ತರಬೇಕು, ತಿನ್ನಬೇಕು, ಗಡ್ಡೆ ಗಣಸು ತಂದು ತಿನ್ನಬೇಕು. ಪ್ರಸ ಪರಮಾತ್ಮ ರಾಮದೇವರು, ರಾಮದೇವರು ಏನು ಲಕ್ಷ್ಮಣ ಕರ್ಕೊಂಡು ಹೊರಟಿದ್ದಾರೆ, ಸೀತಾದೇವಿ ಪರ್ಣಕುಟಿಯಲ್ಲಿ ಇದ್ದಾರೆ. ಅವ್ರು ತಿರುಗಿದ್ದಾರೆ, ಸಾಯಂಕಾಲ 4 ಗಂಟೆ ಆದರೂ ಕೂಡ ಏನು ಸಿಕ್ಕಿಲ್ಲಂತೆ, ರಾಮದೇವರು ಸಿಕ್ಕಿಲ್ಲವಂತೆ. ರಾಮದೇವರು ಏನು ಸಿಗಬೇಕಾಗಿದೆ, ಪರಿಪೂರ್ಣ ಪರಮಾತ್ಮ ಜಗತ್ತಿ ತೋರಿಸ್ತಾ ಇದ್ದಾನೆ. ಲಕ್ಷ್ಮಣ ನಿಮಗೇನು ಸಿಗಲೇ ಇಲ್ಲ ಇವತ್ತಿನ ದಿವಸ, ನಮಗೇನು ಸಿಗಲೇ ಇಲ್ಲ, ಯಾಕೆ ಗೊತ್ತೇನು? ಇವತ್ತು ಸಿಗೋ ಹಾಗೆ ನಾವು ಹಿಂದಿನ ಜನ್ಮದಲ್ಲಿ ಕೊಟ್ಟಿಲ್ಲ ಅಂತ ಕಾಣಿಸ್ತದೆ ಅಂತ ಹೇಳ್ತಾರೆ. ಇವತ್ತು ಸಿಕ್ಕೋ ಹಾಗೆ ಹಿಂದಿನ ದಿನ ಕೊಟ್ಟಿರ್ಲಿಕ್ಕಿಲ್ಲ, ಅದಕ್ಕೆ ಹೀಗಾಗಿಬಿಟ್ಟಿದೆ ಅಂತ ಹೇಳ್ತಾರೆ. ಎಷ್ಟು ಆಶ್ಚರ್ಯ! ನಿಜವಾಗ್ಲೂ ರಾಮದೇವರ ಮಾತು ಕೇಳಿಬಿಟ್ರೆ ರಾಮದೇವರಿಗೆ ತೊಂದರೆ ಅಲ್ಲ, ಇವತ್ತು ನಮಗೆ ಅನ್ನ ಸಿಗಬೇಕಾದ್ರೆ ಇವತ್ತಿಗೆ ಬರೋ ಹಾಗೆ ಹಿಂದಿನ ಕೊಟ್ಟಿರ್ಬೇಕು ನಾವು. ಇವತ್ತು ಮೆಚೂರ್ ಆಗಬೇಕದು, ಇವತ್ತು ಎನ್ಐಸಿ ಮಾಡಿದ ಇವತ್ತು ಅದು ಬರೋದಿಲ್ಲ, ಇವತ್ತು ಇನ್ಶೂರೆನ್ಸ್ ಮಾಡಿ ಇವತ್ತು ಬರೋದಿಲ್ಲ, ಮೆಚೂರಿಟಿ ಪೀರಿಯಡ್ ಆದ್ಮೇಲೆ ಬರುತ್ತೆ. ನಾನು ಇವತ್ತು ಈ ಜನ್ಮದಲ್ಲಿ ಆಹಾರ ನಮಗೆ ಸಿಗ್ತಾ ಇದೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ಏನು ಕೊಟ್ಟಿರ್ತೇವೆ ಇವತ್ತು ಸರಿಯಾಗಿ ಮೆಚೂರ್ ಆಗಿ ಬರಬೇಕದು. ಎಂದು ಮೆಚೂರ್ ಆಗಿ ಬರುತ್ತೋ ಅವತ್ತು ಅನ್ನ ಸಿಗುತ್ತೋ ಸಿಗೋದೇ ಇಲ್ಲ. ರಾಮದೇವರು ಹೇಳ್ತಾರೆ ಅರ್ಜುನ ಲಕ್ಷ್ಮಣ, ಇವತ್ತಿನ ದಿವಸ ನಾವು ಸಿಕ್ಕ ಹಾಗೆ ಹಿಂದಿನ ಜನ್ಮ ಕೊಟ್ಟಿಲ್ಲ ಅಂತ ಕಾಣಿಸ್ತದೆ, ಅದಕ್ಕೆ ನಮಗೆ ಬಂದಿಲ್ಲ. ಈ ನಮಗೆ ಪರಸ್ಪರ ಸಂಭೂತಿ ಏನಂತ ಗೊತ್ತಾಗ್ತದೆ. ಮತ್ತು ಮನೆಗೆ ಬಂತು ಯಾರೋ, ನಾ ಚೆನ್ನಾಗಿ ಬಂದ ನೀರು ಕೊಟ್ಟುಬಿಟ್ಟ, ವ್ಯಾಲಿ ಇವತ್ತು ಗೊತ್ತಾಗೋದಿಲ್ಲ, ಮುಂದಿನ ಜನ್ಮದಲ್ಲಿ ನೀರು ಸುರಿ ಪ್ರವಾಹ ಸುರಿಯುತ್ತವನಿ. ಇವತ್ತು ಕೊಟ್ಟಿದ್ದಾನಲ್ಲ, ಎಲ್ಲಿ ಹೋದ್ರೂ ನೀರೇ ಅವನಿಗೆ. ಕೆಲವರು ಹೇಳ್ತಾರೆ ಮನೆ ನೀರೇ ಬರೋದಿಲ್ಲ ಅಂತೇಳಿ, ಇವರು ನಮ್ಮ ನೀರೇ ನಿಲ್ಲೋದಿಲ್ಲ ಅಂತ ಹೇಳ್ತಾರೆ. ನೀರೇ ನಿಲ್ಲದ ನೀರೇ ಬರೋದಿಲ್ಲ, ಯಾತಕ್ಕೆ ಅವನು ಕೊಟ್ಟಿಲ್ಲ, ಬಂದವನು ಬೇರೆ ಆಫ್ ಡಾಗ್ ಓಡಿಸ್ಬಿಟ್ಟಿರ್ತಾನೆ. ಅವತ್ತಿರೋ ಡಾಗ್ ಓಡಿಸ್ತು, ಆದರೆ ನಾಳೆ ಡಾಗ್ ಇವನೇ ಆಗ್ತಾನೆ, ಹೆಚ್ಚು ಕಡೆ ಇವನ್ ಬಾಯಿ ನಾಯಿ ಪಾಡಾಗಿಬಿಡುತ್ತಾನೆ. ಅದು ಎಚ್ಚರ ಇರಬೇಕು ನಾವು. ಇವತ್ತೇನೋ ದೇವರು ಕೊಟ್ಟಿದ್ದಾನೆ ದೊಡ್ಡದಲ್ಲ, ನಾಳೆ ಕೊಡಬೇಕಲ್ಲ ಮತ್ತೆ ನಮಗೆ, ನಾಳೆ ಕೊಡಬೇಕು ಅಂತಿದ್ರೆ ನಾವು ಹುಷಾರಾಗಿ ಬದುಕಬೇಕು. ಇದೆಲ್ಲ ಯಾವಾಗ ಗೊತ್ತಾಗುತ್ತೆ? ಅವೆಲ್ಲ ಇಂಟರ್ಲಿಂಕ್ಡ್ ಅಂತ ಗೊತ್ತಾದ್ರೆ. ಇವ್ರಿಗೆ ಅದು ಗೊತ್ತಿಲ್ಲ, ಅಪರಸ್ಪರ ಸಂಭೂತಂ, ಒಂದಕ್ಕೊಂದು ಸಂಬಂಧನೇ ಇಲ್ಲ ಅಂತ ವಾದಿಸ್ತಾನೆ. ಕಿಮನ್ಯತ್ ಕಾಮಹೈತುಕಂ, ಕಾಮಹೈತು ಇಷ್ಟ ಬಂದಾಗಿರ್ಬೋದು, ಫ್ರೀ ಲೈಫ್ ನಾವು ಹೇಗೆ ಅಂದ್ಕೋತೇವೆ ಹಾಗಾಗುತ್ತೆ. ಒಂದಾರಾಗಿದೆ ಅವನಿಗೆ ಯೋಚನೆ ಮಾಡಿ ನೋಡೋಣ, ಏನು ಆಗಿಲ್ಲ, ಆ ದುರಹಂಕಾರ ಮಾತ್ರ ಬಿಡೋದಿಲ್ಲ. ನಾ ಅಂದ್ಕೊಂಡಾಗತ್ತೆ ನೋಡಿದಿರಾ ಅಂತ ಹೇಳ್ತಾರೆ. ಎಲ್ಲಿದ್ದಾನೆ ದೇವರು? ಮುಂದೆ ಹೇಳ್ತಾನೆ ಆಚಾರ್ಯ, ಹೇಳ್ತಾರೆ ಮಾತನ್ನ ಭಗವಂತನ ಹೇಳ್ತಾನೆ. ಎಲ್ಲಿದ್ದಾನೆ ದೇವರು ತೋರಿಸಿ, ದೇವರಿಂದ ಎಲ್ಲ ಆಗುತ್ತೆ ಅಂತ ಹೇಳ್ತೀರಲ್ಲ, ನಾನು ಕೈ ಎತ್ತಿಬಿಟ್ಟೆ, ದೇವ್ರು ಎತ್ತಿದ್ದಾನೆ ಬಂದ್ಬಿಟ್ಟೀಗ, ಕೈ ಇಳಿಸ್ಬಿಟ್ಟೆ, ದೇವ್ರು ಇಳಿಸಿದಾನೆ ಬಂದು, ನಾ ಎತ್ತಿದೆ ಇಳಿಸ್ತೇವೆ, ದೇವ್ರು ಯಾಕೆ ಬೇಕಿದಕ್ಕೆಲ್ಲ ಕೂಡ ಈ ಮಾತಾಡ್ತಾನೆ ಅಂತ ಹೇಳ್ತಾರೆ. ಇದೇನು ಉತ್ತರ ಕೊಡ್ಬೇಕು ಅಂತ ಹೇಳ್ತಾರೆ ಅದನ್ನ. ಇಂಥದ್ದು ಉತ್ತರ ಏನು ಕೊಡ್ಬೇಕಾಗ, ನಾನು ದೇವ್ರು ಎತ್ತಿ ಕೈ ಎತ್ತಿಬಿಟ್ಟಿದ್ದೇನೆ, ಈಗ ಕೆಳಗಿಳಿಸ್ತೇವೆ ಇವ್ರು ನೋಡೋಣ ಅಂತ ಬಂದ್ಬಿಟ್ಟು ರಾಮದೇವರು ಬಂದು ನಿಲ್ಲಿಸಿ ಕೆಳಗಿಳಿಸ ಅಂತ ಇಳಿಸಿ ನೋಡೋಣಂತೆ. ಇಳಿಸೋದಿಲ್ಲ, ನನ್ನ ಇಷ್ಟ ಬೇಕಾದ್ರೆ ಇಳಿಸ್ಬಿಡ್ತೇನೆ ಅಷ್ಟೇ. ದೇವ್ರು ಯಾಕೆ ಬೇಕಿದಕ್ಕೆ? ಒಳ್ಳೆ ಪ್ರಶ್ನೆ ಇದೆ ಒಂದು. ಆಚಾರ್ಯ ಉತ್ತರ ಬಹುಶಃ ಯಾವ ಪುಸ್ತಕ ಹುಡುಕಿ ಎಲ್ಲೆಲ್ಲ ಉತ್ತರ ಸಿಗಲ್ಲ ನಿಮ್ಗೆ, ಅದು ಯಾವ ಪುಸ್ತಕ 100ಕ್ಕೆ 100 ಉತ್ತರ ಸಿಗೋದಿಲ್ಲ ನಿಮ್ಗೆ, ಗ್ಯಾರಂಟಿ. ಮಧ್ವಾಚಾರ್ಯ ಉತ್ತರ ಕೊಡ್ತಾರೆ, ಅದೇನು ಅಂತ ಬಹುಶಃ ಇವತ್ತು ನಿಮಗೆ ಬರೋದಿಲ್ಲ, ಅದು ಮುಂದೆ ಶುರುವಾಗುತ್ತಲ್ಲ, ಆಗ ತಕ್ಷಣ ಆಶ್ಚರ್ಯ ಆಗ್ಬೇಕು ನಮಗೆ ಅಂತ ಉತ್ತರ ಕೊಡ. ಹೌದಲ್ಲ, ಎಷ್ಟು ಸಲೀಸಾಗಿ ಉತ್ತರ ಬರುತ್ತೆ ಅಂತ ಹೇಳ್ತಾ ಆಚಾರ್ಯ ಏನು ಉತ್ತರ ಕೊಡ್ತಾರೆ? ಯಾವುದು ನಮಗೆ ಏನಪ್ಪ ಏನೋ ಹೇಳ್ತಾರೆ ಬಿಡಿ, ಪಾಪ ನಿರ್ವಹ ಇಲ್ಲ, ಕೇಳ್ಕೊಂಡು ಹೋಗ್ಬೇಕು ಅಲ್ಲ, ಮನಸ್ಸು ಹಿಡಿಬೇಕು. ಹೌದು, ಅದು ಮಧ್ವಾಚಾರ್ಯ ಶಾಸ್ತ್ರದ ವೈಶಿಷ್ಟ್ಯ ಅಂದ್ರೆ ನೋಡಿ, ಇಂಥವ್ರಿಗೆ ಶಾಸ್ತ್ರ ಅಂತ ರಿಸರ್ವ್ ಮಾಡಕ್ ಹೋಗ್ಲಿಲ್ಲ. ನೀವು ಇಂಟ್ರೆಸ್ಟ್ ಇದೆಯಾ, ತಿಳ್ಕೊಳ್ಳ ಅಪೇಕ್ಷೆ ಇದೆ, ನಿಮಗೆ ಅರ್ಥ ಆಗುತ್ತೆ, ಆ ರೀತಿ ಹೇಳ್ತೇನೆ ಅಂತ ಹೇಳ್ತಾರೆ. ಇವತ್ತು ಬಹುಶಃ ಆ ರೀತಿ ಯಾರು ಮೆಡಿಕಲ್ನ ಇಂಜಿನಿಯರಿಂಗ್ ಹೇಳಕ್ ಸಾಧ್ಯ ಇಲ್ಲ, ನೀವು ಕ್ವಾಲಿಫಿಕೇಷನ್ ಹೋಗಯ್ಯ ಅಂತ ಹೇಳ್ಬಿಡ್ತಾರೆ. ಆಚಾರ್ಯ ಹೇಳೋದಿಲ್ಲ, ನೀವು ಇಂಟ್ರೆಸ್ಟ್ ಇದೆಯಪ್ಪ ಹೇಳ್ತೇನೆ ಅಂತ ಹೇಳ್ತಾರೆ. ಸರಳವಾದ ಶೈಲಿ ಅತ್ಯಂತ ಶ್ರೇಷ್ಠವಾದಂಥ ನೀವು ಮತ್ತೆ ಕನ್ವಿನ್ಸಿಂಗ್ ಆನ್ಸರ್, ಮತ್ತೆ ನಮ್ಮ ಬುದ್ಧಿಮಟ್ಟದಿಂದ ಹಿಡಿದು ಸಾಮಾನ್ಯರಿಂದ ಹಿಡಿದು ಭಾರಿ ಪ್ರತಿಭಾವಂತರವರಿಗೆ ತಕ್ಷ ತಿಳಿಬೇಕಾಗಿ ಹೇಳ್ತಾರೆ ಆಚಾರ್ಯ. ಬಾಲಸಂಘಮಪಿ ಬೋಧಯದೃಶಂ
ದುರ್ನಿರೂಪವಚನಂಚ ಪಂಡಿತೈಹಿ. ಇದು ಆಚಾರ್ಯರ ಶೈಲಿಯ ದೊಡ್ಡ ಉದಾಹರಣೆ. ಇದು ನಿಮಗೆ ಗೊತ್ತಾಗುತ್ತೆ ಯಾವ ಬಂದತ್ತೆ ಅಂತ ಹೇಳಿಬಿಟ್ಟು ದಾಪಗಟ್ಕೊಂಡಿರಿ. ಅದು ಹೇಳಿದ ಕಿಮನ್ಯ ಕಾಮಹೈತುಕಂ ಕಾಮ.